सत्यम गुणसत्यम विष्णुप्रसादता सर्वे प्राणाभवन केवल शुद्धबिंबसंगीत तत्वकार्यप्रकरण अदरली
ಹಾಗೆ ನಮ್ಮಲ್ಲಿರುವ ಶಮ ಎಂಬ ಗುಣ ದೇವರ ಅಧೀನ ಆದ್ದರಿಂದ ದೇವರಿಗೆ ಹೆಸರು ಶಮ ಅಂತ. ಅನಿರುದ್ಧ ಅದೊಂದು ಪ್ರತ್ಯೇಕ ರೂಪದಿಂದ ಶಮ ಎಂಬ ರೂಪದಿಂದ ತಾನು ಪ್ರಕಟ ಆದರೆ ನಮ್ಮಲ್ಲಿ ಶಮ ಎಂಬ ಗುಣ ಮೂಡುತ್ತೆ. ಹಾಗೆ ನಾವು ಸತ್ವಗುಣದ ಈ ನಾನಾ ವಿಶೇಷವಾದ ಕಾರ್ಯ ರೂಪದಲ್ಲಿರುವ ಭಗವತ್ ರೂಪಗಳನ್ನು ನೆನೆದರೆ ಹೇಗೆ ನೆನೆಯಬೇಕು? ಅದು ಗೊತ್ತಿಲ್ಲ, ಮಾಡ್ತಿರೋಲ್ಲ ಗೊತ್ತಿಲ್ಲ, ಹೇಳಿಬಿಡ್ತೇನೆ. ಮಾಡ್ತಾ ಇದ್ದೀರಾ? ನೆನೆಸ್ತಾ ಇದ್ದೀರಾ? ಸತ್ವಗುಣದಲ್ಲಿ ನನ್ನಲ್ಲಿ ಸತ್ವಗುಣ ಇದೆ, ಆ ಗುಣದಲ್ಲಿ ಅನಿರುದ್ಧ ರೂಪ ಇದೆ. ಹೇ ಸ್ವಾಮಿ, ಚೂರು ಶುರು ಮಾಡಿದ್ದೀರಾ? ಇಲ್ಲ, ಶುರು ಮಾಡಿಲ್ಲ. ಮಾಡಿ, ಯಾವಾಗ ಯಾವಾಗ ಮಾಡಬೇಕು? ಸದಾ ಆದಷ್ಟು ಕಾಲ ಮಾಡಿ. ಅದರಲ್ಲಿ ಒತ್ತಾಯ ಬೇಡ, ತುಂಬ ಒತ್ತಾಯದಿಂದ ಮಾಡಲಿಕ್ಕೆ ಹೋದರೆ ವ್ಯಕ್ತ ಆಗಿಬಿಡುತ್ತೆ, ಸಾಕಪ್ಪ ಅಂತ. ಹಾಂ, ನಿಧಾನವಾಗಿ ಮಾಡಿ, ಚೂರು 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 ಜಾಸ್ತಿ ಆಗ್ತಾ ಆಗಬೇಕು. ಹೇಗೆ ಹುಡುಗರು ಆಟ ಆಡ್ತಾರಲ್ಲ, ಆಟ ಆಡೋದು ಬಲವಂತಕ್ಕೆ ಆಡ್ತಾರೆ, ಅಪ್ಪ ಎಲ್ಲರೂ ಹೇಳಿದ್ರು ಅಂತ ಖುಷಿಯಿಂದ ಆಡ್ತಾರೆ. ಅದೇ ಥರ ನಿಮ್ಮ ಸಾಧನೆ ಕೂಡ ಖುಷಿಯಿಂದ ಆಗಬೇಕಷ್ಟೇ ಹೊರತು ಬಲವಂತ ಬ್ರಾಹ್ಮಣ ಆಗ್ತಾ ಅದರಲ್ಲಿ ಆಸಕ್ತಿ ಬರ್ತಾರೆ, ಭಗವಂತ ಕೊಟ್ಟೆ ಕೊಡ್ತಾರೆ. ಹಾಗಾದರೆ ಇಲ್ಲಿ ಶಮಾತ್ಮಕ ಅನಿರುದ್ಧ ರೂಪ, ಧಮಾತ್ಮಕ ಅನಿರುದ್ಧ ರೂಪ, ಹೌದಾ? ಶಮ ಶಮಾತ್ಮಕಾಯ ಅನಿರುದ್ಧಾಯ ನಮಃ ಅಂದಾಗ ಆ ಶಮ ಎಂಬ ಗುಣ ಬರ್ತಾ. ಸರಿಯಾ, ಇಷ್ಟು ಸತ್ವಗುಣದ ಕಾರ್ಯಗಳು, ಸತ್ವಗುಣದಲ್ಲಿರತಕ್ಕ ಭಗವತ್ ರೂಪ, ಆ ಸತ್ವಗುಣವನ್ನು ನಿಯಾಮನ ಮಾಡುವಂಥ ಭಗವದ್ ರೂಪದ ಪರಿಚಯ ಇಷ್ಟು ಮಾಡಿಕೊಡ್ತೀವಿ. ಇನ್ನು ರಜೋಗುಣದ ಕಾರ್ಯಗಳು ಯಾವುದು ಯಾವುದು? ಸತ್ವಗುಣಕ್ಕೆ ಯಾರು ದೇವತಾ? ದೇವರು ಸರಿ, ದೇವತಾ ಯಾರು? ಶ್ರೀ ಹೋ ದುರ್ಗಾ ಅಂದಾಗ ಲಕ್ಷ್ಮೀದೇವಿ ಬಂದು, ನಂತರ ಬ್ರಹ್ಮ ವಾಯು ಮೊದಲಾದ ಗುರುಗಣಸ್ಥರೆಲ್ಲ ಸತ್ವಗುಣಕ್ಕೆ ಅಭಿಮಾನಿಗಳು. ರಜೋಗುಣಕ್ಕೆ ಅಭಿಮಾನಿಗಳು ಯಾರು ಅಂದರೆ ಗರುಡ ಶೇಷ ರುದ್ರಾದಿಗಳು. ತಮೋಗುಣಕ್ಕೆ ನಿಯಾಮಕರು ಯಾರು ಅಂದರೆ ಯಮಧರ್ಮ ನಿವೃತ್ತಿ ಮೊದಲಾದಂಥ ಮಹಾನುಭಾವರು ತಮೋಗುಣಕ್ಕೆ ನಿಯಾಮಕರಾಗಿ ಅವರು ದೈತ್ಯರ ಮೂಲಕ ವ್ಯಾಪಾರವನ್ನು ಮಾಡಿಸ್ತಾರೆ, ಹೌದಾ? ಇದನ್ನು ಹರಿಕಥಾನುಸಾರದಲ್ಲೂ ತುಂಬ ವಿಸ್ತಾರವಾಗಿ ಎಲ್ಲ ಕಡೆ ಕೊಟ್ಟಿದ್ದಾರೆ. ನಂತರ ರಜೋಗುಣದ ಕಾರ್ಯಗಳು ಏನು? ದೇವತೆಗಳೇ ನಿಮ್ಗೆ ಅರ್ಥ ಆಗ್ಬೇಕಾ? ಮಗನಿಗೆ ಅಕ್ಷರಾಭ್ಯಾಸ ಮಾಡಿಸ್ತಾರೆ, ಮಗನಿಗೆ ಅಕ್ಷರಾಭ್ಯಾಸ ಮಾಡಿಸ್ತಾರೆ. ದೈತ್ಯರ ದೇವತೆಗಳೇ ಮೀಸಲಿ ಕಾಫಿ ಕೊಡಿಸ್ತಾರೆ, ಆದರೆ ನಿಮ್ಮ ಕರ್ಮಾನುಸಾರ ಕುಡಿಸಿ ದೇವರ ಪೂಜಾ ಅಂತ ಸಂಕಲ್ಪ ಮಾಡ್ತಾರಾದ್ದರಿಂದ ಅವರು ಪುಣ್ಯ ಬರುತ್ತೆ. ಅವ್ರು ಕುಡಿಯಲ್ಲ, ಕೊಡಿಸ್ತಾರೆ,
ಕುಡಿಸ್ತಾರೆ.
ಅಲ್ಲ, ಅಕ್ಷರಾಭ್ಯಾಸ ಮಾಡಿದ್ರು ಕೂಡ ಫಲ ಯಾರಿಗೆ? ಮಗನಿಗೆ.
ಮಾಡಿಸಿ ಫಲ ಯಾರು ಬರಲಿ, ಪ್ರಶ್ನೆ ನನ್ನ ಕನ್ಫ್ಯೂಷನ್ ಇದೆ. ಯಾಕಂದ್ರೆ ಭಗವಂತನಿಗೆ ಅವನೇ ಮಾಡಿಸೋದೆಲ್ಲ.
ಮಾಡಿಸೋದು ಮಾತ್ರ ಅಲ್ಲಿ ಏನು ಪದಾರ್ಥಗಳು ನೀವು ಕುಡಿತೀರಾ? ಪದಾರ್ಥದಲ್ಲಿರ್ತಕ್ಕಂಥ ರೂಪ ದೇವತೆಗೆ ಸ್ವೀಕಾರ ಮಾಡ್ತಾರಾ ಇಲ್ವಾ ಅಂದರೆ, ದುಷ್ಟ ಪದಾರ್ಥಗಳು ಸ್ವೀಕಾರ ಮಾಡಿದಾಗ ಅದರೊಳಗಿರತಕ್ಕಂಥ ರೂಪಗಳನ್ನು ಭಗವಂತ ದೇವತೆಗಳಿಗೆ ಕೊಡಲ್ಲ. ಫಲ ಅಲ್ಲ, ರಸವೂ ಕೊಡಲ್ಲ. ನೀವೇ ಆಗಿ ದೇವತೆಗಳು ಕುಡಿತಾರಾ ಇಲ್ಲ
ಅಷ್ಟೇ,
ಕುಡಿಯಲ್ಲ ಅಂತ ಹೇಳಿ.
ಅಂದರೆ ಭಗವಂತ ಕುಡಿಯಲ್ಲ, ವಾಯುದೇವರು ಕುಡಿಯಲ್ಲ, ತತ್ವಾಭಿಮಾನಿ ದೇವತೆಗಳು ಕುಡಿಯಲ್ಲ, ಪರ್ಟಿಕ್ಯುಲರ್ ಆಗಿ ದೈತ್ಯರು ಮಾತ್ರ ಕುಡಿಸ್ತಾರೆ ಅಷ್ಟೇ.
ಇಲ್ಲಿ ಇಷ್ಟೇ ಕುಡಿಯೋದು ಅಂದ್ರೆ ಏನು? ಅದರ ಒಂದು ನಿಮ್ಮ ಪ್ರಶ್ನೆಯ ಆಳ ಹೋಗ್ಬೇಕಲ್ಲ. ಪದಾರ್ಥವನ್ನು ಯಾರು ಕುಡಿಯಲ್ಲ, ದೈತ್ಯರು ಕುಡಿಯಲ್ಲ, ದೈತ್ಯರು ಕುಡಿಯಲ್ಲ. ಆ ಪದಾರ್ಥದಲ್ಲಿರುವ ಭಗವದ್ ರೂಪ ದೈತ್ಯರಿಗೆ ತೃಪ್ತಿಯನ್ನು ಕೊಡುತ್ತೆ. ಮನಸ್ಸನ್ನು ವಿಕಾರ ಉಂಟು ಮಾಡುತ್ತಷ್ಟೇ. ಅಲ್ಲಿ ಪದಾರ್ಥ ಶರೀರಕ್ಕೆ ಹೋಗ್ತಾ ಇರುತ್ತೆ, ಜೀವನಿಗೂ ತೃಪ್ತಿ, ಜೀವನೇ ಕುಡಿಯಲ್ಲ ಅದನ್ನು, ಇನ್ನು ಶರೀರಕ್ಕೆ ಹೋಗುತ್ತಷ್ಟೇ. ಅದನ್ನು ಅವಾಗ ದೇವರಲ್ಲಿ ಕುಡಿತಾರ ಇಲ್ಲ, ರೈತರು ಕುಡಿತಾರ ಇಲ್ಲ, ಪ್ರಶ್ನೆ ಇಲ್ಲ,
ತೃಪ್ತಿನೇ ನನಗೆ ಈಗ ತೃಪ್ತಿ ಜೀವನ ನಮಗೆ ಹಾಗೆ ತಾನೆ.
ಹಾಗೆ ಈ ಕೆಟ್ಟ ಪದಾರ್ಥ ಕುಡಿದೆ ಎಂಬ ತೃಪ್ತಿ ದೈತ್ಯರಿಗೆ, ಹೌದು ತೃಪ್ತಿ ದೈತ್ಯರಿಗೆ. ಅಲ್ಲಿ ಭಗವಂತನ ಕಾರ್ಯ ಮಾಡಿದ ಎಂಬ ತೃಪ್ತಿ ದೇವರಿಗೆ ಅಷ್ಟೇ, ಪದಾರ್ಥದ ಮೂಲಕ ತೃಪ್ತಿ ಅವರಿಗಿಲ್ಲ, ಕೆಲಸ ಮಾಡಿಸಿದ ಒಂದು ತೃಪ್ತಿ ದೇವರಿಗೆ. ಸರಿಯಾ?
ಊಟ ಮಾಡ್ತಾ ಇದ್ದೀವಿ ಸಜ್ಜೀವರಿಗೆಲ್ಲ ತೃಪ್ತಿ.
ಸಬ್ಜೆಕ್ಟ್ ಡಿವೇಟ್ ಆಗ್ತದೆ ಕೊನೆ, ಯಾಕಂದ್ರೆ ಡಿಸ್ಕಷನ್ ಹೆಚ್ಚಾಗ್ತಾ ಇದ್ರೆ ಸಬ್ಜೆಕ್ಟ್ ಕಟ್ ಆಗ್ತದೆ. ಇಲ್ಲಿ ರಜೋಗುಣದ ಕಾರ್ಯಗಳು, ರಜೋಗುಣದ ಕಾರ್ಯಗಳು ಕಾಮ ಕಾಮನೆಗಳು, ಇದು ರಜೋಗುಣದ ಕಾರ್ಯ. ಏನು ಕಾಮ ಅಂದ್ರೆ ಒಳ್ಳೆ ಇಚ್ಛೆಯೂ ಕೂಡ ಸೂಕ್ಷ್ಮ ರಜೋಗುಣದ ಕಾರ್ಯ. ಸೂಕ್ಷ್ಮ ರಜೋಗುಣದ ಕಾರ್ಯ ಒಳ್ಳೆ ಇಚ್ಛ, ಸ್ಥೂಲ ರಜೋಗುಣದ ಕಾರ್ಯ ಒಳ್ಳೆ ಇಚ್ಛಾ ಬಂದರೂ ಕೂಡ ಅದು ಲೌಕಿಕಕ್ಕೆ ಸಂಬಂಧಪಟ್ಟಿದೆ. ಒಳ್ಳೆಯದು ಅಂದರೆ ಇನ್ನೊಬ್ಬರಿಗೆ ಹಾನಿ ಮಾಡ. ತಮೋಗುಣದ ಕಾರ್ಯಗಳೇನಿವೆಲ್ಲ ಅವೆಲ್ಲ ಕೂಡ ಅಂತ ಹೇಳಬಾರ್ದು. ಇಲ್ಲಿ ಕಾಮ ಅಂತ ಹೇಳಿದರೆ ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ, ಯಾವುದು ಜೀವನಿಗೆ ಉಪಕಾರ ಇಲ್ಲವೋ, ಯಾವುದರಿಂದ ಜೀವನಿಗೆ ಏನೂ ಇಲ್ಲವೋ ಅದನ್ನು ಬಯಸಿ ಬಯಸಿ ಒದ್ದಾಡುವಂತೆ ಮಾಡುತ್ತೆ ಇದು ಕಾಮ. ಈಗ ಪರ್ಪಸೇ ಅರ್ಥ ಇರುವಾಗ ಕಾಮ ಅಂದರೆ ಇದು ಬಯಸೋಣವ ಅದು ಬಯಸೋಣ, ಒಳ್ಳೆಯದನ್ನು ಬಯಸಿದ್ರೆ ಒಳ್ಳೆ ಕಾಮ, ಕೆಟ್ಟದನ್ನು ಬಯಸಿದ್ರೆ ಕೆಟ್ಟ ಕಾಮ ಅಂತ ಇಷ್ಟು. ಸರಿ, ಆ ಒಳ್ಳೆ ಕಾಮನೆಗಳಲ್ಲಿ ಭಾಗಗಳಿದೆಯಾ? ಒಳ್ಳೆ ಕಾಮನೆಗಳಲ್ಲಿ ದೇವರನ್ನು ದೇವರ ಅನುಗ್ರಹವನ್ನು ಬಯಸುವುದು ಒಳ್ಳೆ ಕಾಮನೆ ಆದರೆ ಸಾತ್ವಿಕ ಪದಾರ್ಥ, ಸಾತ್ವಿಕ ಪದಾರ್ಥ ಹಾಲು ಕುಡಿಯಬೇಕೆಂಬ ಕಾಮನೆ ಬಂತು, ಅದು ಒಳ್ಳೆಯದಾ ಕೆಟ್ಟದಾ? ಒಳ್ಳೆಯದಲ್ವಾ? ಆ ಏನು ಒಳ್ಳೆಯದು, ಆ ಒಳ್ಳೆಯದರಲ್ಲಿ ಒಳ್ಳೆತನ ಏನು ಅಂತ ನೋಡಬೇಕಲ್ವ? ಅಂದರೆ ಪದಾರ್ಥವೇ ಸುಖ ಕೊಡುತ್ತೆ ಎಂಬ ಭಾವನೆಯ ಮೂಲಕ ಪದಾರ್ಥದ ಮೇಲೆ ಬಯಕೆಯನ್ನು ಕೊಡುವುದೇ ರಜೋಗುಣದ ಕಾರ್ಯ. ಸತ್ವಗುಣದಿಂದ ಬರತಕ್ಕಂಥ ಕಾಮನೆ ಎಂಥದ್ದು, ಅದೇ ಪ್ರಧಾನವಾಗಿ ಬಂದರೆ ಭಗವಂತನೇ ಅಲ್ಲಿ ತೃಪ್ತಿಯನ್ನು ಕೊಡುತ್ತಾನೆ, ಭಗವಂತನೇ ರುಚಿಯನ್ನು ಕೊಡುತ್ತಾನೆ ಎಂಬ ಎಚ್ಚರಿಕೆ ಮೂಲಕ ಪದಾರ್ಥವನ್ನು ಬಯಸುತ್ತೆ. ಇವಾಗ ಜ್ಞಾನಿಗಳಿರ್ತಾರೆ, ಅವರು ಹಾಲು ಕುಡಿಯುತ್ತಾರೆ, ಹಾಲು ಬಯಸ್ತಾರೆ, ಆ ಬಯಕೆ ಬಂದಾಗ ಹರೇ ನಿನಗರಬೇಕ ಅಂತ ಕುಡಿಯುತ್ತಾರೆ. ಅಂಥ ರೀತಿಯಾದ ಕಾಮನೆ ಸತ್ವಗುಣದಿಂದ ಬರುತ್ತೆ. ಆದರೆ ರಜೋಗುಣದಿಂದ ಬರುವ ಕಾಮನೆ ಏನೆಂದರೆ ದೇವರೇ ಸುಖ ಕೊಡತಾ ಇದ್ದಾನೆ ಎಂಬ ಎಚ್ಚರ ಕಳಕೊಂಡು ಪದಾರ್ಥವೇ ಕೊಡುತ್ತೆ ಅಥವಾ ವ್ಯಕ್ತಿಗಳೇ ಕೊಡುತ್ತಾರೆ ಎಂಬ ಎಚ್ಚರದ ಮೂಲಕ, ತಪ್ಪಾದ ಎಚ್ಚರದ ಮೂಲಕ ಆ ಪದಾರ್ಥಗಳನ್ನೇ ವ್ಯಕ್ತಿಗಳನ್ನೇ ಬಯಸುವಂತಹ ಕಾಮನೆ ರಜೋಗುಣದ ಕಾಮನೆ. ನಂತರ ಇಲ್ಲಿ ಚೆನ್ನಾಗಿ ಡಿಫರೆನ್ಷಿಯೇಷನ್ ಗೊತ್ತಾಗಬೇಕು. ಜ್ಞಾನಿಗಳಾದವರು ಕೂಡ ಅವರು ಸಂಸಾರದಲ್ಲಿ ಇದ್ದರು, ಮಕ್ಕಳು ಮೊಮ್ಮಕ್ಕಳನ್ನು ಪಡೆದರು, ಎಲ್ಲರ ಮೇಲೆ ಅಭಿಮಾನ ತೋರಿದರು, ಚೆನ್ನಾಗಿ ಅವರು ಸಂಸಾರದಲ್ಲೇ ಇದ್ದರು. ಆದರೆ ಅವರು ಕೂಡ ಪದಾರ್ಥಗಳಿಂದ ಸುಖ, ವ್ಯಕ್ತಿಗಳಿಂದ ಸುಖ ಪಡೆಯುವಾಗ ಭಗವಂತನೇ ಪದಾರ್ಥದ ಮೂಲಕ ಸುಖ ಕೊಡ್ತಾ ಇದ್ದಾನೆ, ವ್ಯಕ್ತಿಗಳ ಮೂಲಕ ಭಗವಂತನೇ ಸುಖ ಪಡುತ್ತಾ ಇದ್ದಾನೆ ಎಂಬ ಎಚ್ಚರ ಮೂಲಕ ಎಲ್ಲವನ್ನು ಪಡೆದರು. ಹಾಗೆ ತಮ್ಮ ಮನೆಯಲ್ಲಿರುವ ಎಲ್ಲರನ್ನು ಕೂಡ ಭಗವಂತನ ಭಕ್ತರು ಅಂತಲೇ ನೋಡುತ್ತಾ ಅವರವರ ಕಾಮನೆಗಳು ಪೂರ್ತಿ ಮಾಡ್ತಾರೆ. ಇದು ಸತ್ವಗುಣದ ಕಾರ್ಯ. ಆದರೆ ರಜೋಗುಣದ ಕಾರ್ಯದಲ್ಲಿ ಇದು ಯಾವುದೂ ಇಲ್ಲ. ಏನಿರುತ್ತೆ? ಕೇವಲ ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು ಇವರೇ ಸುಖ ಕೊಡುತ್ತಾರೆ, ಪದಾರ್ಥವೇ ಸುಖ ಕೊಡುತ್ತೆ. ಈ ತಿಳುವಳಿಕೆ ಮೂಲಕ ಏನು ಕಾಮನೆಗಳು ಬರುತ್ತೆ ಅದು ರಜೋಗುಣದ ಕಾರ್ಯ. ಸಾಮಾನ್ಯ ನಮ್ಮಲ್ಲಿ ಇರೋದಿದೆ ರಜೋಗುಣದ ಕಾರ್ಯ ನಮ್ಮಲ್ಲಿ ಅಷ್ಟು ಆಗ್ತಾ ಇಲ್ಲ. ಹೌದಾ? ಆದರೆ ಸರಿ ಆಗ್ತಾ ಇರಲ್ಲ, ಸಹಜವಾಗಿ ಇರಲ್ಲ. ನಂತರ ಈಹ, ಈಹ ಅಂದರೆ ಹೇಳುತ್ತಾರೆ ದಾಹ. ಒಳಗೆ ನೋಡಿ ಕಾರಣ ಅಂದರೆ ಬಯಕೆ ಅಂತ ಬರುತ್ತೆ. ಬಯಕೆ ಎಂಬುದು ಸ್ಪಷ್ಟವಾಗಿ ಬರತಕ್ಕಂತಹ ರೂಪ. ಆ ಕಾಮನೆಯ ಉಡವೇ ಈಹ. ಅದರ ಬಗ್ಗೆ ನಮ್ಮ ಒಳಗೆ ದಾಹ ಇದ್ದರೆ ಕಾಮನೆ ಬರುತ್ತೆ. ಅಂದರೆ ಅದರ ಬಗ್ಗೆ ಯಾವಾದರೂ ಪದಾರ್ಥ ಅಥವಾ ವ್ಯಕ್ತಿಯ ಬಗ್ಗೆ ಇದು ಬೇಕು ಇದು ಬೇಕು ಎಂಬ ಕಾಮನೆ ಬರಬೇಕಾದ್ರೆ ಉಡದಲ್ಲಿರಬೇಕು. ಅದು ಈಹ, ಅದರ ಯಚ್ಚ. ಇನ್ನ ದಮಃ ಅಂದರೆ ದಮ ಅಂದರೆ ಇಂದ್ರಿಯ ನಿಗ್ರಹ. ಸತ್ವಗುಣದಲ್ಲೂ ಬಂದಿತ್ತು ನೋಡಿ, ಶಮ ದಮ ಸತ್ವಗುಣದಲ್ಲೂ ಬಂದಿತ್ತು. ರಜೋಗುಣದಲ್ಲೂ ಕೂಡ ದಮ ಬಂದಿದೆ. ದಮ ಅಂದರೆ ಇಂದ್ರಿಯ ನಿಗ್ರಹ ಬಂದಿದೆ. ಮತ್ತೆ ಅಲ್ಲೂ ದಮ ಬಂತು, ಇಲ್ಲೂ ದಮ ಬಂತು. ಅಂದರೆ ಇಂದ್ರಿಯ ನಿಗ್ರಹ ಬಂತು. ವ್ಯತ್ಯಾಸ ಉಂಟು ಒಂದೇನೋ ಅಂದರೆ ಹೇಳ್ತಾರೆ ಹೇಗೆ ಅಂದರೆ ಇಂದ್ರಿಯ ನಿಗ್ರಹ ಭಗವಂತ ಕೊಡತಾ ಇದ್ದಾನೆ ಎಂಬ ಎಚ್ಚರ ಮೂಲಕ. ಇಲ್ಲಿ ನೋಡಿ ಇಂದ್ರಿಯಗಳನ್ನು ನಿಗ್ರಹ ಮಾಡುವುದು ಎರಡು ರೀತಿ. ಒಂದು ಆಹಾರಾದಿಗಳನ್ನು ಕಡಿಮೆ ಮಾಡಿ ಶರೀರದ ಶಕ್ತಿಯನ್ನು ಕುಗ್ಗಿಸಿ ಅದರ ಮೂಲಕ ಇಂದ್ರಿಯಗಳು ಹೊರಗೆ ಹೋಗದಂತೆ ಮಾಡುವುದು ರಜೋಗುಣದ ತಮಸ್ಸು. ನಾನಾ ರೀತಿಯಾಗಿ ಶರೀರಕ್ಕೆ ಚೆನ್ನಾಗಿ ಆಹಾರ ಬೀಳುತ್ತಾ ಇದ್ರೆ ಎಲ್ಲ ಕಡೆ ಓಡುತ್ತಾ ಇರುತ್ತೆ ಮನಸ್ಸು, ಏಕಾದಶಿ ಏನು ಬೇಡ ಅಂತ. ಯಾಕೆ ಆಹಾರ ಬೀಳುತ್ತಾ ಇಲ್ಲ? ಅದು ರಜೋಗುಣದ ಮೂಲಕ ಅಂದರೆ ದಬ್ಬಾಡಿಕೆ. ಒಂದು ರೀತಿ ಹೇಳಿದ್ರೆ ಶರೀರಕ್ಕೆ ಏನು ಕೊಡಬೇಕು ಅದು ಕೊಡದೆ ಬಲವಂತವಾಗಿ ಆದರೂ ನಿಗ್ರಹ ಮಾಡುವುದು ದಮ ಅನ್ನುವುದು ರಜೋಗುಣದಿಂದ ಬರುವುದು. ಸತ್ವಗುಣದಿಂದ ಬರುವುದು ಅಂದರೆ ಉಪಾಯದಿಂದ ಮಾಡುವಂಥ ಇಂದ್ರಿಯ ನಿಗ್ರಹ. ಏನು ಇಂದ್ರಿಯ ನಿಗ್ರಹ? ಅದನ್ನು ಚೆನ್ನಾಗಿ ನಾವು ತಿಳ್ಕೊಂಡೆ ಹೊರತು ಯಾವ ಸಾಧನೆ ಆಗಲ್ಲ. ಇಷ್ಟೇ, ಇಂದ್ರಿಯಗಳೆಲ್ಲ ಯಾವುದರ ವಶ? ಮನಸ್ಸಿನ ವಶ. ಮನಸ್ಸು ಹೇಗೆ ಹೋಗುತ್ತೆ ಎಲ್ಲ ಇಂದ್ರಿಯಗಳು ಅದನ್ನು ಆ ಹಾದಿಯನ್ನೇ ಹಿಡಿಯುವ. ಈ ಮನಸ್ಸಿನ ಲಕ್ಷಣ ಏನು ಎಂಬುದು ಚೆನ್ನಾಗಿ ತೋರುತ್ತಾರೆ. ಈ ಮನಸ್ಸಿಗೆ ವಿಕಾರ ಆಗಬೇಕು, ಅದು ಸುಖ ಅಂತ ಹೇಳ್ತಾರಲ್ವ. ಈ ಸುಖ ಏನಾಗುತ್ತೆ? ಮನಸ್ಸಿನ ವಿಕಾರ. ಮನಸ್ಸಿನಲ್ಲಿ ಆಗುವ ವಿಕಾರವೇ ಸುಖ ಅಂತಾದರೆ ಈ ಸುಖ ಮನಸ್ಸಿಗೆ ಬೇಕು, ನಮಗೆ ವಿಕಾರ ಆಗಬೇಕು. ಎಲ್ಲೆಲ್ಲಿ ಹೋದರೆ ತನಗೆ ವಿಕಾರ ಬರುತ್ತೋ ಅಲ್ಲಲ್ಲಿ ಹೋಗ್ತಾ ಇರುತ್ತೆ. ಇದಕ್ಕೆ ಅಭ್ಯಾಸ ಆಗಿದೆ ಆಗಿದೆ ಆಗಿದೆ. ಹಾಲು ಕುಡಿದಾಗ ಮನಸ್ಸಿನ ವಿಕಾರ, ಹೌದಾ? ಊಟ ಮಾಡಿದಾಗ ಮನಸ್ಸಿನ ವಿಕಾರ, ಹಾಗೆ ಮನಸ್ಸಲ್ಲಿ ಸುಖ ಅನ್ನೋದು ಬರ್ತಾ ಬರ್ತಾ ಇದೆ. ನಮಗೆ ಎಲ್ಲೆಲ್ಲಿ ಸುಖ ಬರುತ್ತೋ ಅಲ್ಲಿಗೆ ಮನಸ್ಸು ಓಡ್ತಾನೇ ಇರುತ್ತೆ. ನಾವು ಬೇಡ ಅನ್ನೋದು ಸರಿ ಅಲ್ಲೇ ಹೋಗಿ ಕೊಡುತ್ತೆ. ಇದು ಅಭ್ಯಾಸ ಆಗಿದೆ. ಇದಕ್ಕೆ ಇನ್ನೊಂದು ಲಕ್ಷಣ ಇದೆ. ಏನದು ಅಂದರೆ ಇದು ಎಲ್ಲೆಲ್ಲಿ ಸುಖಕ್ಕೆ ಅಂತ ಓಡ್ತಾ ಇದೆ ಅದನ್ನು ಗಮನಿಸಿ ಇದಕ್ಕೆ ಎಲ್ಲೆಲ್ಲಿ ಸುಖ ಸಿಗ್ತಾ ಇದೆ ಅದಕ್ಕಿಂತ ಹೆಚ್ಚಿನ ಸುಖ ಸಿಗುವ ಜಾಗ ತೋರಿ ಕೊಟ್ಟರೆ ಸಾಕು. ಅದಕ್ಕಿಂತ ಹೆಚ್ಚಿಗೆ ಸುಖ ಸಿಗುವ ಜಾಗ ತೋರಿ ಕೊಟ್ಟರೆ ಮನಸ್ಸು ನಮ್ಮ ಮಾತಿನ ಕೇಳಲ್ಲ, ಅಲ್ಲಿಗೆ ಹೋಗ್ಬಿಡುತ್ತೆ. ಹೌದಾ? ಹಾಗೆ ನಮ್ಮಲ್ಲೂ ಇರ್ತಾರೆ ಏನಾದರೂ ಪದಾರ್ಥ ಅವರಿಗೆ ಅಭ್ಯಾಸ ಆಗಿರುತ್ತೆ, ಅಭ್ಯಾಸ ಆಗಿರುತ್ತೆ. ಅದಕ್ಕಿಂತ ಹೆಚ್ಚಿನ ರುಚಿಯ ಪದಾರ್ಥ ಕಂಡರೆ ಮಾರನೇ ದಿವಸದಿಂದ ಈ ಪದಾರ್ಥ ಬೇಡ, ಅದೇ ಬೇಕು ಅಂತ. ಅದೇ ತಾನೇ, ಅಷ್ಟೇ ಮನಸ್ಸು ಮತ್ತು ಇದೇ ಬೇಡ್ತಾ ಇತ್ತು ವರ್ಷಗಳಿಂದ. ಈಗ ಬೇರೆ ಪದಾರ್ಥದ ರುಚಿ ಕಂಡ ಮೇಲೆ ಅದು ಬೇಕು. ಯಾಕೆ? ಸುಖ ಅಲ್ಲಿ ಜಾಸ್ತಿ ಕಾಣ್ತಾ ಇದೆ, ಇದಕ್ಕೆ ವಿಕಾರ ಜಾಸ್ತಿ ಆಗ್ತಾ ಇದೆ ಮನಸ್ಸಿನಲ್ಲಿ. ಹಾಗಾದರೆ ಮನಸ್ಸನ್ನು ಒಂದು ಕಡೆ ಕೂಡಿಸಬೇಕಾದರೆ ಸುಮ್ಮನೆ ಬಲವಂತವಾಗಿ ಸೆಳೆಕೊಂಡು ಬಂದು ಕೂಡಿಸಿದ್ರೆ ಮತ್ತೆ ಹೋಗಿ ಅಲ್ಲೇ ಕೊಡು. ಹಾಗಾದರೆ ಏನು ಮಾಡಬೇಕು ಅಂದರೆ ಸತ್ವಗುಣದ ಕಾರ್ಯ ದಮ ಅಂದರೆ ಏನು ಮಾಡ್ತಾರೆ ಜ್ಞಾನಿಗಳು? ಈ ಮನಸ್ಸಿಗೆ ಎಲ್ಲಿ ಸುಖ ಜಾಸ್ತಿ ಇದೋ ಅದು ತೋರಿಸಿಬಿಡ್ತಾರೆ. ತೋರಿಸಿಬಿಟ್ರೆ ಇನ್ನದು ನಾವ ದೂಡಿದ್ರು ಕೂಡ ಅದಲ್ಲಿಂದ ಹೋಗಲ್ಲ, ಅಲ್ಲೇ ಹೋಗಿರುತ್ತೆ. ಅದಕ್ಕೆ ನೋಡಿದ್ರು ಅವರು ಇಡೀ ಜಗತ್ತಿನಲ್ಲಿ ಹೆಚ್ಚಿಗೆ ಸುಖ ಎಲ್ಲಿಂದ ಸಿಗುತ್ತೆ ಅಂತ ಹುಡುಕಿದ್ರು. ಇಡೀ ಶಾಸ್ತ್ರ ಹುಡುಕ್ತಾ ಹುಡುಕ್ತಾ ಅವಾಗ ಒಂದೇ ಒಂದು ಭಗವಂತನ ನಾಮೋಚ್ಚಾರಣೆ, ದೇವರ ನೆನಪಿನ ಮೂಲಕ ದೇವರ ನಾಮೋಚ್ಚಾರಣೆ ನಮ್ಮಿಂದಾಗುವಾಗ ಬರುವ ಸುಖ ಇನ್ನೆಲ್ಲೂ ಸಿಗಲ್ಲ ಅಂತ ಹುಡುಕಿ ಹುಡುಕಿ ಅನುಭವಿಸಿಕೊಂಡ್ರು. ಅವರೆಲ್ಲ ಏನ್ ಮಾಡಿದ್ರು ಅಂದ್ರೆ ಆ ನಾಮೋಚ್ಚಾರಣೆಯನ್ನ ದೇವರನ್ನ ನೆನಪಿಟ್ಟುಕೊಂಡು ಅವರು ಕೂಡ ನಂತರನೇ ಶುರು ಮಾಡಿರ್ತಾನೆ. ಹುಟ್ಟಿದ ಕೋಳಿ ಹಾಕಂತ ಏನು ನೆನಪೋಗಿಲ್ಲ, ಎಲ್ಲರೂ ಸಾಧನೆಗಳು ಮಾಡಿದವರೇ, ಎಲ್ಲರೂ ಒದ್ದಾಡಿದವರೇ. ಅವರು ತಿಳ್ಕೊಂಡ್ರು, ತಿಳ್ಕೊಂಡ ಮೇಲೆ ಸುಮ್ಮನೆ ಕೊಡಲಿಲ್ಲ. ಅವರು ದೊಡ್ಡವರು ಅವರಿಗೆ ಉಪದೇಶ ಕೊಟ್ಟರು ಏನಂತ, ಈ ಎಲ್ಲ ಸುಖಕ್ಕಿಂತ ದೇವರ ನಾಮೋಚ್ಚಾರಣೆ ಸತತ ಮಾಡುವುದರಲ್ಲಿ ಏನೋ ಸುಖ ಇದೆ. ಹೌದಾ ಮುಂದೆ ನಾವು ಕಂಡಿದ್ದೇವೆ ಅಂತ ತೋರಿಕೊಟ್ಟರು. ತೋರಿಕೊಟ್ಟ ಮೇಲೆ ಈ ಕಳಗಿನವರಿಗೆ ನಿಶ್ಚಯ ಆಯಿತು. ಇನ್ನು ಅನುಭವಕ್ಕೆ ಬರಲಿಲ್ಲ, ಪ್ರವಚನದಿಂದ ನಿಶ್ಚಯ ಆದರೂ ಕೂಡ ಮನಸ್ಸು ಕೇಳಲ್ಲ. ಅದಕ್ಕೆ ನೋಡಿ, ಪ್ರವಚನ ಕೇಳಿದಷ್ಟು ಕಾಲ ಚೆನ್ನಾಗಿರುತ್ತೆ, ಇಲ್ಲಿಂದ ಚೂರು ಮುಖ ಆಚೆ ಮಾಡಿದ ಕೂಡಲೇ ಮನಸ್ಸು ಹಾಗೆ ಹೋಗ್ತಾ ಇರುತ್ತೆ. ಯಾಕೆ ಅದಕ್ಕೆ ಅನುಭವದ ಮೂಲಕ ನಾವು ರುಚಿ ಹುಟ್ಟಿಸಲಿಲ್ಲ, ಬರೇ ಪ್ರವಚನದ ಮೂಲಕ. ನನಗೆ ಯಾಕೆ ಪ್ರವಚನ ಆಗುತ್ತೆ ಮನಸ್ಸು ಅಲ್ವಾ? ಅದಕ್ಕೆ ರುಚಿ ಹುಟ್ಟಿಸಬೇಕಾದ್ರೆ ಶಿಷ್ಯವರ್ಗ ಏನು ಮಾಡಿದ್ದು, ಗುರುಗಳು ಹೇಳಿದ ಭಗವಂತನ ನಾಮೋಚ್ಚಾರಣೆ ಭಗವಂತನ ವಿಶೇಷವಾಗಿರತಕ್ಕಂಥ ಆ ನೆನಪಿನ ಮೂಲಕ ಏನಂತ, ನಾಮೋಚ್ಚಾರಣೆಯಲ್ಲಿ ಸ್ವಾಮಿ ನೀನು ಸುಖಪ್ರದ, ನೀನು ಸುಖಪ್ರದ, ಸುಖ ನೀನೇ ಕೊಡೋದು. ಹೇಗೆ? ಪದಾರ್ಥಗಳಲ್ಲೂ ನೀನೇ ಕೊಡೋದು, ವ್ಯಕ್ತಿಗಳಲ್ಲೂ ನೀನೇ ಕೊಡೋದು. ನೀನೇ ಕೊಡುವುದಾದ್ರೆ ಈ ನಾಮದಲ್ಲಿ ಯಾಕೆ ಬರಲ್ಲ, ಸದಾ ಬರುತ್ತೆ ಎಂಬ ದೃಢವಾದ ನಂಬಿಕೆಯಿಂದ ಸುಖಪ್ರದ ನೀನು ಅಂತ ಭಗವಂತನನ್ನ ಚಿಂತನೆ ಮಾಡ್ತಾ ಮಾಡ್ತಾ ಬಂದರು. ಎಷ್ಟು ಸಲ ಮಾಡ್ತಾ ಬಂದರು ಅಂದ್ರೆ, ನನಗಿದು ಸಿಗಲೇಬೇಕು ಅಂತ ಮಾಡ್ತಾ ಬಂದರು. ಅಲ್ಲಿ ಆತರ ಅವರನ್ನ ಚೆನ್ನಾಗಿ ಹುರುಪಿನಿಂದ ಹೊರಡಿಸಿದ್ದು ಯಾವುದು ಅಂದ್ರೆ ಗುರುಗಳ ಪರಮಾನುಗ್ರಹ. ಯದ್ಯಪಿ ಅವರ ಮನಸ್ಸಿಗೆ ಇನ್ನ ದೇವರ ನಾಮೋಚ್ಚಾರಣೆಯಲ್ಲಿ ಸುಖ ಸಿಗಲಿಲ್ಲ, ಮತ್ತೆ ಅವರಿಗೆ ಬೇರೆ ಕಡೆ ಸುಖ ಸಿಗ್ತಾ ಇದ್ರೆ ಬಿಟ್ಟು ಅವರ ಮನಸ್ಸು ದೇವರ ನಾಮದ ಕಡೆ ಹೇಗೆ ಬಂತು ಅಂದ್ರೆ, ಗುರುಗಳ ಕರುಣ ಒಳಗಿನ ಛಲ ನಾನು ಕಾಣಬೇಕು ಅಂತ ಅವಾಗ ಮನಸ್ಸಿಗೆ ಪರಿಚಯ ಮಾಡಿಕೊಡ್ತಾ ಬಂದರು. ಸ್ವಲ್ಪ ಇರು, ಇಲ್ಲಿ ಏನೋ ಜಾಸ್ತಿ ಇದೆ, ಸ್ವಲ್ಪ ಇರು 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 ಅಂತ ಮನಸ್ಸನ್ನು ಕರ್ಕೊಂಡು ಬರ್ತಾ ಬಂದರು. ಅಂಚೂರು ಮುಖ್ಯವಾದ ಹೇಳಿ ಅದಕ್ಕೆ ಸುಮ್ಮನೆ ಕೂಡಂದ್ರೆ ಕೂಡಲ್ಲ, ಇಲ್ಲಿರೋ ಸಿಗತ್ತೆ ಸ್ವಲ್ಪ ವೇಟ್ ಮಾಡಿ ಮಾಡಿ ಅಂತ ನಾನು ವೇಟ್ ಮಾಡಿಸ್ತಾರಲ್ಲ ದೇವರ ದರ್ಶನಕ್ಕೆ ಶ್ರೀನಿವಾಸ ಹತ್ರ ಕೂಡಿ 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 ಅಂತ ಆ ಥರ ಚಿಂತನೆ ಮಾಡಿ 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 ಅವರೂ ರುಚಿಯನ್ನು ಕಂಡ ಕೂಡಲೇ ದೇವರ ನಾಮೋಚ್ಚಾರಣೆ ದೇವರ ಚಿಂತನೆಯಲ್ಲಿ ಅದೇನೋ ರುಚಿ ಬರ್ತಾ ಇದೆ ಅಂತ ಅವರಿಗೆ ಮನಸ್ಸಿಗೆ ಮುಟ್ಟಿ ಗುರಿ ಮುಟ್ಟಿ ಸುಖ ಅನುಭವಕ್ಕೆ ಬರುತ್ತೆ. ನೋಡಿ, ನೀರು ಕುಡಿದ್ರೆ ಸುಖ ಆಗುತ್ತೆ, ಊಟ ಮಾಡಿದರೆ ಸುಖ ಆಗುತ್ತೆ, ಬಾಯಿಂದ ಹೇಳಿದಾಗುತ್ತ ಆಗಲ್ಲ, ನೀರು ಕುಡಿದ್ರೇನೆ ಸುಖದ ಅನುಭವ ಬರುತ್ತೆ. ಹಾಗೆ ದೇವರ ನಾಮೋಚ್ಚಾರಣೆ ಸದಾ ಮಾಡ್ತಾ ಬಂದವರಿಗೆ ಮಾತ್ರ ಅದರ ಒಳಗಿನ ಸುಖ ಅವರಿಗೆ ಅನುಭವ ಆಗುತ್ತೆ. ಅದು ಹೇಗಿರುತ್ತೆ ಸುಖ ಅಂತ ಕೇಳಿದರೆ ಹೇಳಿದ್ದಾರೆ. ಹೌದಾ, ಬೆಲ್ಲ ತಿಂದ ಮೇಲೆ ಹೇಗಿತ್ತು ಸಿಹಿ, ಹೇಗಿತ್ತು ಸುಖ ಅಂದರೆ ಸುಖ ಆಯಿತು ಅಂತ ಹೇಳಬಹುದಷ್ಟೇ, ಹೇಗಾಯಿತು ಅಂತ ಹೇಳಲಿಕ್ಕಾಗಲ್ಲ. ಆದರೆ ಇಷ್ಟಂತೂ ಹೇಳಬಹುದು, ಬೆಲ್ಲ ತಿಂದೆ ಸಿಹಿ, ದ್ರಾಕ್ಷಿ ತೊಗೊಂಡೆ ಸಿಹಿ, ಎರಡು ಬೇರೆನಾ? ಹೌದು, ಹೇಗೆ ಬೇರೆ ಹೇಳಲಿಕ್ಕಾಗಲ್ಲ, ಗೊತ್ತಾಯಿತು ಇದು ಬೇರೆ. ಹಾಗೆ ಮನಸ್ಸಿಗೆ ನಾನಾ ಕಡೆ ಬರುವ ಸುಖ ಅದು ನೋಡ್ತಾ ನೋಡ್ತಾ ಬರುತ್ತೆ. ನಾವು ಈ ನಾಮೋಚ್ಚಾರಣೆ ಮಾಡುವಾಗ ಭಗವಂತ ಆ ಸುಖವನ್ನು ತೋರಿದ ಕೂಡಲೇ ಅದು ಗ್ರಹಣ ಮಾಡುತ್ತೆ. ಮಾಡಿದ ಕೂಡಲೇ ಹಾ ಹೌದು, ಇಲ್ಲಿ ಸುಖ ಜಾಸ್ತಿ ಇದೆ ಅಂತ ಒಮ್ಮೆ ಅದಕ್ಕೆ ಗುರಿ ಮುಟ್ಟಿದ ಕೂಡಲೇ ಇನ್ನು ನಾವು ದೂಡಿದ್ರೂ ಕೂಡ ಬೇರೆ ಕಡೆ ಹೋಗಲ್ಲ. ಇದು ಸಾತ್ವಿಕವಾದಂಥ ತಮ ಇಂದ್ರಿಯ ನಿಗ್ರಹ. ಇದರಿಂದ ಕಷ್ಟ ಇಲ್ಲ. ನೋಡಿ ಏಕಾದಶಿ ಚೆನ್ನಾಗಿ ಊಟ ಎಲ್ಲ ಬಿಟ್ಟಾಗ ನಮ್ಮಷ್ಟು ವಿರಕ್ತರು ಯಾರು ಇಲ್ಲ, ದ್ವಾದಶಿ ನಮ್ಮಷ್ಟು ಆಸಕ್ತರು ಯಾರೂ ಇಲ್ಲ, ಓಡಿದ್ದೇ ಓಡಿದ್ದೆ ಎಲ್ಲ ಕಡೆ ಹಾಗಲ್ಲ. ಇದು ರಜನು ಗುಣದಿಂದ ಸರ್ವೋದ್ದಮ, ಅದು ಹೆಚ್ಚು ಕಾಲ ನಿಲ್ಲಲ್ಲ. ಆದರೆ ಸಾತ್ವಿಕ ಗುಣದಿಂದ ಬರತಕ್ಕಂಥ ಅದ್ದಮ ಹೇಗಿರುತ್ತೆ, ಮೈ ತುಂಬ ಪುಷ್ಟಿ ಇರುತ್ತೆ. ಏನು ಏಕಾದಶಿ ಅಲ್ಲ, ರಕ್ಷಣವಾಗಿ ಸದಾಕಾಲ ಅಮೃತ ಕುಣದ ಹೇಗಿರುತ್ತೆ, ಅಷ್ಟು ಪುಷ್ಟಿ ಇದ್ರೂ ಕೂಡ ಮನಸ್ಸು ಬೇರೆ ಹೋಗಲ್ಲ, ದೇವರತ್ರೇ ಗೊತ್ತಿರುತ್ತೆ. ಅದು ಸಾತ್ವಿಕ ಗುಣದಿಂದ ಬರತಕ್ಕಂಥ ಅದ್ದಮ ಇಂದ್ರಿಯ ನಿಗ್ರಹ. ಹಾಗಾದ್ರೆ ಆ ದಮ ಬರಬೇಕಾದ್ರೆ ದಮೋ ನಾಮಕನಾದಂತ ದಮ ಎಂಬ ಹೆಸರಿನಲ್ಲಿರುವ ಅನಿರುದ್ಧನನ್ನ ನಾವು ಚೆನ್ನಾಗಿ ಉಪಾಸನೆ ಮಾಡಿದರೆ ಆತನ ನಾಮವನ್ನೇ ಚಿಂತನೆ ಮಾಡುತ್ತಾ ಬಂದರೆ ಇನ್ನೇನಿಲ್ಲ. ಹಾಗಾದ್ರೆ ರಾತ್ರಿ ಅವನ ನಾಮೋಚ್ಚಾರಣೆ ಅದಕ್ಕೆ ಹೇಳುತ್ತಾರೆ, ನಿನ್ನ ನಾಮವೇ ಗತಿಯೋ ಎನಗೆ ಎಂಬುದರಲ್ಲಿ ತಾತ್ಪರ್ಯ ಇದು. ನಿನ್ನ ನಾಮವೇ ಗತಿಯೋ ಎನಗೆ ಎಂಬುದು ತಾತ್ಪರ್ಯ. ಏನೇ ಓದಿದ್ರು ಏನೇ ಆದರು ಅನುಭವಕ್ಕೆ ಬರಬೇಕಾದರೆ ಅದು ಭಗವಂತನ ನಾಮೋಚ್ಚಾರಣೆಯ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ದಮ ಇದ್ದ ತೃಷ್ಣ, ತೃಷ್ಣ ಅಂದರೆ ನಾನಾ ಪದಾರ್ಥಗಳು ಅಥವಾ ಎಲ್ಲಿ ಸುಖ ಸಿಗುತ್ತೋ ಅದರ ಬಗ್ಗೆ ಮನಸ್ಸಿನಲ್ಲೇ ಹಾರಾಟ ಅಂದರೆ ಬೇಕು 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 ಎಂಬ ಒಳಗಿನ ಹಂಬಲ, ಅದನ್ನು ತೃಷ್ಣ. ಇನ್ನು ಸ್ತಂಭ, ಸ್ತಂಭ ಅಂತ ಹೇಳಿದರೆ ಜಂಬ ಅಂದರೆ ನನಗೆ ದೊಡ್ಡಸ್ತಿಗೆಯನ್ನು ತೋರುವ ಮಾರ್ಗ. ಕೆಲವರು ಗುತ್ತಿಗೆ ಚೂರು ಹೀಗೂ ಅನ್ನಲ್ಲ ಹೀಗೂ ಅನ್ನಲ್ಲ ಹೀಗೆ ಹೋಗ್ತಾ ಇರ್ತದೆ ಅವರಿಗೆ, ಅಲ್ಲ ಮಾವನ ಕಟ್ತಾ ಇದೆ ಅವರಿಗೆ ಏನೋ ಪ್ರಾಬ್ಲಮ್ ಆಗಿರುತ್ತೆ, ಗುತ್ತಿಗೆ ತಿರುಗಲಿಕ್ಕಾಗಲ್ಲ. ಅಂಥ ಕಾರಣಕ್ಕೆ ಕನ್ನಡದಲ್ಲಿ ನಾನು ಸ್ವಲ್ಪ ಜಂಬ ಬಂದಿದೆ ನನಗೆ ಅಂತ ಹೇಳೋದು ಅಂತ ಗುತ್ತಿಗೆ ಹಿಡಿದಿದ್ರು ಅಂತ ಹೇಳಲ್ಲ, ಇದು ಸ್ವಲ್ಪ ಜಂಬ ಬಂದಿದೆ ಅಂದರೆ ಗುತ್ತಿಗೆನೂ ತಿರುಗಲ್ಲ ಈಚೆ ನಾನು ದೊಡ್ಡವ ಆ ಥರ ಈ ಭಾವನೆ ಬರ್ತಾ ಇರುತ್ತೆ. ಇಲ್ಲಪ್ಪ ನಾವೇನು ಆಗಲ್ಲ, ಯಾರು ನೋಡಿ ನಾವೇನು ಜಂಬ ಪಡಲ್ಲ ಅಂದರೆ ಒಳಗೆ ಇದ್ದೇವೋ ಗೊತ್ತಿರುತ್ತೆ. ಸಾಧನೆ ಮಾಡ್ತಾ ಇದ್ರೆ ನನ್ನಷ್ಟು ಸಾಧನೆ ಮಾಡಿದ್ರು ಯಾರಿಲ್ಲ ಅಂತ ಬಂದ್ಬಿಡುತ್ತೆ, ಪಕ್ಕದಲ್ಲೇ ಇರುತ್ತೆ, ನಾನಾ ವೇಷ ಹಾಕೊಂಡು ಬರುತ್ತೆ. ಹೌದಾ? ಅದೇ ಈಹ ಕೃಷ್ಣ ಅಂತ ಹೇಳಿದರೆ, ಈ ಕೃಷ್ಣ ಅಂತ ಹೇಳಿದರೆ ಎಷ್ಟು ಬಂದರೂ ಕೂಡ ಅದು ಇನ್ನ ಪೂರ್ಣ ಆಗಲ್ಲ. ಇನ್ನ 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 ಆಸೆ ಅಂತ ಹೇಳ್ತೀವಲ್ಲ, ಭೀಕರವಾದ ಆಸೆ, ನಮ್ಮನ್ನು ಹಾಳು ಮಾಡುವಂತಹ ಆಸೆ. ಇಲ್ಲಿ ನೋಡಿ ಭಗವಂತನ ಚಿಂತನೆ ಮಾಡ್ತಾ ಇದ್ರೆ ಭಾಗವತ ಕೇಳ್ತಾ ಇದ್ದೀರ, ಚೆನ್ನಾಗಿದೆ, ಆನಂದಕರವಾಗಿರುತ್ತೆ ಕೇಳ್ತಾ ಇದ್ರೆ. ಆಚಾರ ನಿಲ್ಲಿಸ್ಬಿಟ್ರು ಇನ್ನ ಕೇಳಬೇಕು ಅಂತಿದ್ರೆ ಅದನ್ನು ತೃಷ್ಣ ಅಂತ ಕರೆಯುವ. ಯಾವುದು ಅಂದರೆ ಯಾವುದರಿಂದ ಜೀವಿಗೆ ಉಪಕಾರವಿಲ್ಲವೋ, ಎಲ್ಲಿ ಮನಸ್ಸು ಬರಬಾರದೋ, ಅಂದರೆ ಸರಿಯಾಗಿ ಪೋಸ್ಟ್ಮಾರ್ಟಮ್ ಮಾಡಿದರೆ, ಶಬ್ದ ಪ್ರಯೋಗ ಮಾಡಿದರೆ, ಭಗವಂತನೇ ಸುಖ ಕೊಡುವಾಗ ಭಗವಂತನೇ ಸುಖ ಕೊಡುತ್ತಾ ಇದ್ದಾನೆ ಎಂಬ ಎಚ್ಚರವಿಲ್ಲದೆ, ಪದಾರ್ಥವೇ ಅಥವಾ ವ್ಯಕ್ತಿಗಳೇ ಸುಖ ಕೊಡುತ್ತಾ ಇದ್ದಾನೆ ಎಂಬ ತಪ್ಪಾದ ತಿಳುವಳಿಕೆಯ ಮೂಲಕ ಪದಾರ್ಥಗಳ ಮೇಲೆ ಬರತಕ್ಕಂಥ ಭೀಕರವಾದ ಆಸೆ, ಅಂದರೆ ಎಷ್ಟು ಬಂದರೂ ಅದು ಕಮ್ಮಿ ಆಗಲ್ಲ, ಅದನ್ನು ತೃಷ್ಣ. ಇನ್ನ ಆಶಿ, ಆಶೀರ್ವಾದ, ಇದು ರಜೋಗುಣದ ಕಾರ್ಯ ಅಲ್ಲ. ಸತ್ವಗುಣದಲ್ಲಿ ಆಶೀರ್ವಾದ ಬರಲ್ವ? ಆಶೀರ್ವಾದ ಅಂದರೆ ಚೆನ್ನಾಗಿ ಆಶೀರ್ವಾದ ಹೇಳ್ತಾರೆ. ಸತ್ವಗುಣದಿಂದ ಆಗುವ ಕಾರ್ಯದಲ್ಲಿ ಭಗವಂತನ ಕರುಣೆಯಿಂದ ಅವ ಚೆನ್ನಾಗಿರ್ತಾನೆ, ಭಗವಂತನ ಕರುಣೆಯಿಂದ ಅವ ಚೆನ್ನಾಗಿರ್ತಾನೆ, ಎಲ್ಲರೂ ಭಗವಂತನ ಕರುಣೆಯಿಂದಲೇ ಚೆನ್ನಾಗಿರ್ತಾರೆ. ಭಗವಂತನ ಕರುಣೆ ಡೈರೆಕ್ಟಾಗಿ ಅವರಿಗೆ ಬರಲ್ಲ, ಗುರುಗಳ ಮೂಲಕ ಬರುತ್ತೆ. ಆದ್ದರಿಂದ ಭಗವಂತನ ಕರುಣೆ ಆ ವ್ಯಕ್ತಿಯವರೆಗೆ ಬರಲಿಕ್ಕೆ ನಾನೊಂದು ಮೀಡಿಯಾ, ಮಾಧ್ಯಮ ಮಾತ್ರ ಅಂತ ತಿಳಿದು ಭಗವಂತನ ಕರುಣೆ ನಿನ್ನವರೆಗೆ ಬರಲಿ ಅಂತ ಹೇಳುವುದು ಸಾತ್ವಿಕವಾದಂತಹ ಆಶೀರ್ವಾದ.
ರಜೋಗುಣದ ಆಶೀರ್ವಾದ
ಅಂದರೆ ನಾನು ದೊಡ್ಡವ ತಲೆ ಕೂತಿರುತ್ತೆ, ಯಾರು ನನ್ನ ನಮಸ್ಕಾರ ಮಾಡ್ತಾ ಇಲ್ಲ, ನಮಸ್ಕಾರ ಮಾಡಿದ ಕೂಡಲೇ ಆ ಚೆನ್ನಾಗಿರುವ ಅಂದರೆ ದೇವರ ಅನುಗ್ರಹ ನಿನಗಾಗಲಿ ಅದೆಲ್ಲ ಹೋಯಿತು. ನಾನು ಬರೇ ಬೊಂಬೆ ಮಾತ್ರ, ಸ್ವಾಮಿ ಮಾಡುತ್ತಾ ಇದ್ದಾನೆ ಅವನದ್ದೇ ಎಲ್ಲ ಅನ್ನೋದು ಹೋಯಿತು. ನಾನು ಅನುಗ್ರಹ ಮಾಡಿದ್ರೆ ನೀನು ಚೆನ್ನಾಗಿರುತ್ತೆ ಅಂತ ತಲೆಯಲ್ಲಿ ತಲುಪ ಅಲ್ವಾ ಹೇಳ್ತಾರೆ. ಯಾರ ಗುರು ಶಿಷ್ಯರಿಬ್ಬರು ಕೂಡ ನದಿ ದಡದಲ್ಲಿ ಹೋಗ್ತಾ ಇದ್ದಾರೆ, ನದಿ ದಾಡಿ ಹೋಗಬೇಕು, ಹೋಗಬೇಕಾದ್ರೆ ತುಂಬ ಪ್ರವಾಹ ಬಂದು ದೋಣಿ ಹಾಕುವ ಹೇಳಿದ್ದಾರೆ ಆಗಲ್ಲ ಅಂತ. ಏನು ಮಾಡ್ಬೇಕು? ಆವಾಗ ಶಿಷ್ಯ ಅಂದ, ನಿಮ್ಮಲ್ಲಿ ಭಕ್ತಿ ಇದೆ ಅದೇ ಸಾಕು, ನಾನು ದಾಟಿಬಿಡ್ತೇನೆ. ಏನು ಮಾಡಿದ? ಗುರುಗಳಲ್ಲಿ ವಿಶೇಷ ಭಕ್ತಿಯನ್ನು ಇಟ್ಟಿದ್ದ, ಗುರು ಪಾದದ ಧೂಳಿನ ತಲೆಯನ್ನು ಹಾಕ್ಕೊಂಡ, ಹೊರಟ, ನದಿಯ ಮೇಲೆ ನಡ್ಕೊಂಡೇ ಹೋಗ. ಗುರು ನೋಡಿದ, ನನ್ನ ಪಾದಗಳಿಗೆ ಇಷ್ಟು ಮಹಿಮೆ ಇದೆ, ಹಾಕೊಂಡ ನೋಡಬೇಕು. ಇದು ರಜೋಗುಣದ ಯಾವುದು ಆಶೀರ್ವಾದ ಅಂದರೆ ನಾನು ಉದ್ಧಾರ ಮಾಡುತ್ತೇನೆ. ಏನು ತಪ್ಪಾದ ಎಚ್ಚರ ಬಂದಿರುತ್ತಲ್ಲ, ಅದು ಎಚ್ಚರ ಮಾಡೋದು ತಪ್ಪಾದ ತಿಳುವಳಿಕೆ, ಅದನ್ನು ಆಶೀರ್ವಾದ ರಜೋಗುಣದಲ್ಲಿ ಸೇರಿಸ್ತಾ ಇದ್ದಾರೆ. ಇನ್ನು ಭಿದ ಭೇದ ಭೇದ ಎರಡು ರೀತಿ ಅಂದರೆ ಯಥಾರ್ಥವಾಗಿ ವಸ್ತುವಿಗೂ ಭಗವಂತನಿಗೂ ಜೀವನಿಗೂ ಇರತಕ್ಕಂತಹ ಭೇದವನ್ನು ಗ್ರಹಣ ಮಾಡುವುದು ಸಾತ್ವಿಕ ಗುಣದಿಂದ ಬರತಕ್ಕಂಥ ಭೇದ. ಆ ಭೇದ ಒಳ್ಳೆಯದು. ಈ ರಜೋಗುಣದ ಭೇದ ಬೇರೆ ಹೇಗಿರುತ್ತಿದೆ ಅಂದರೆ ನನ್ನ ಸಂಕಲ್ಪ ಇದು ಬೇರೆ, ಅದು ಬೇರೆ, ಇದು ಬೇರೆ. ಈ ಬೇರೆ ಎಂಬ ಭಾವನೆ ರಜೋಗುಣದ ಕಾರ್ಯ, ಅದು ತುಂಬ ಕೆಲಸ ಮಾಡ್ತಾ ಇರುತ್ತಲ್ವಾ, ಎಲ್ಲ ಕಡೆ ಅದೇ ಕೆಲಸ ಮಾಡ್ತಾರೆ. ತುಂಬ ಈ ರಜೋಗುಣದ ಭೇದದ ಕಾರ್ಯವೇ ತುಂಬ ಜಾಸ್ತಿ. ಅಲ್ಲಿ ಮಠದಲ್ಲೂ ಅದೇ ಇರುತ್ತೆ, ಮನೆಯಲ್ಲೂ ಎಲ್ಲ ಇರುತ್ತೆ, ರಾಜಕೀಯದಲ್ಲೂ ಅದೇ ಇರುತ್ತೆ, ಎಲ್ಲ ಕಡೆ ಅದೇ ತಾಂಡವಾಡ್ತಾ ಇರುತ್ತೆ. ಬಿಡಲ್ಲ, ಎಷ್ಟು ಹೋದರೂ ಬಿಡಲ್ಲ. ಅದು ನಂದು ಇದು ಬೇರೆದೋ ಗೊತ್ತಾಡ್ತಾನೇ ಇರುತ್ತೆ. ಕೊನೆಗೆ ಎಷ್ಟರವರೆಗೂ ಬರುತ್ತೆ ಅಂದರೆ ತಂದೆ ತಾಯಿಗಳಲ್ಲೇ ಮಕ್ಕಳ ಬಗ್ಗೆ ಬರ್ತಾ ಇರುತ್ತೆ. ಹೌದಾ? ಮಕ್ಕಳಲ್ಲೇ ತಂದೆ ತಾಯಿಗಳ ಬಗ್ಗೆ ಬರ್ತಾ ಇರುತ್ತೆ. ಯದ್ಯಪಿ ಅವರೇನು ಭೇದವನ್ನು ತೋರ್ತಾ ಇರಲ್ಲ, ಅವರು ಮಾಡುವ ಕಾರ್ಯ ನೋಡಿದ ಕೂಡಲೇ ತಪ್ಪಾಗಿ ನಡ್ಕೊಂಡು ನನ್ನ ಮೇಲೆ ಇವರಿಗೆ ಅಭಿಮಾನ ಕಡಿಮೆ, ಅವರ ಮೇಲೆ ಜಾಸ್ತಿ ಅಂತ ಈ ಭೇದದ ಪ್ರಭಾವ ಏನಿದೆ ಆ ತಪ್ಪಾದ ತಿಳುವಳಿಕೆ ರಜೋಗುಣದ ಕಾರ್ಯ. ದೇವರ ಮೇಲೆ ಬರುತ್ತೆ, ನಮಗೆ ರಾಯ ಮೇಲೆ ಬರ್ತಾ ಇರುತ್ತೆ. ಎಷ್ಟು ದಿನ ಕೊಡ್ತಾರೆ ನಮ್ಮ ಮೇಲೆ ಯಾವ ಕೊಡಲ್ಲ, ರಾಯರಿಗೂ ಒಗ್ಗರಣೆ ಕೊಡ್ತಾರೆ, ಎಲ್ಲರಿಗೂ ಕೊಡ್ತಾರೆ. ಈ ಸ್ವಭಾವ ಬರ್ತಾ ಇರುತ್ತೆ. ಇನ್ನು ಅಲ್ಪ ದುಃಖ ದುಃಖ ಇರುತ್ತೆ. ನೀವೆಲ್ಲ ಚೆನ್ನಾಗಿದ್ದೀರಲ್ಲ, ಸಂತೋಷವಾಗಿದ್ದೀರಲ್ಲ, ಹೌದಲ್ವ? ಯಾರನ್ನ ಮುಟ್ಟಿದ್ರು ಅಯ್ಯೋ ಅಂತ ಶುರು ಮಾಡ್ತೀವಿ. ಯಾರನ್ನ ಮಾತಾಡಿಸಿಲ್ಲ, ಮಾತಾಡಿಸ್ತಿದ್ರೆ ನಗ್ತಾ ಇರ್ತೀರ, ಆದರೆ ಒಳಗೆ ಚೂರು ಚುಚ್ಚೋದಿದ್ದೇ ಇರುತ್ತೆ. ನೋಡಿ ನನ್ನ ಹೇಳೋದು ಸರಿಯಲ್ಲ, ಮಾಮೂಲಾಗಿ ನೀವು ಬರ್ತಾ ಇರ್ತೀರ, ನಗ್ತಾನೆ ಇರ್ತೀರ, ಆದರೆ ನಿಮ್ಮ ಒಳಗೆ ನಿಮ್ಮದೇ ಆಲೋಚನೆಗಳು ಭಾವನೆಗಳು ಬರ್ತಾ ಇರುತ್ತೆ. ಸುಮ್ಮನೆ ಬೊಂಬೆ ಥರ ಬರಲ್ಲ ನೀವೆಲ್ಲ. ಆ ಬರುವ ಕಾಲಕ್ಕೆ ನಿಮ್ಮ ನಿಮ್ಮದೇ ಆಲೋಚನೆಗಳು ಬಂದಾಗ ಸುಖವೂ ದುಃಖವೂ ಕಂಟಿನ್ಯೂಸ್ ಆಗ್ತಾನೇ ಇರುತ್ತೆ. ಎರಡು ಇಲ್ಲದೆ ಹೋಗಲ್ಲ, ನೀವು ಒಂದು ಅಸುಖವ ಒಂದು ದುಃಖವ ಆಗ್ತಾ ಇರುತ್ತೆ. ನೋಡು ಕಾಲಕ್ಕೆ ಬರ್ತಾನೆ ಇರ್ತೀರ, ನೋಡು ಏನೋ ನೆನಪಾಗುತ್ತೆ, ನೆನಪಾದ್ರೆ ಏನೋ ಕಳ್ಕೊಂಡದ ನೆನಪಾಗುತ್ತೆ, ಅದರಲ್ಲಿ ಚೂರು ನೋವಾಗುತ್ತೆ, ಮತ್ತೆ ಹೋಗ್ತಾ ಇರ್ತೀರ. ಹಾಗಾದ್ರೆ ಇಲ್ಲಿ ಸುಖ ದುಃಖಗಳು ಅದು ಆ ಸ್ಟೇಜ್ ಮೇಲೆ ಕೂತಾಗ ಇಲ್ಲಿ ಲೈಟಿಂಗ್ ಹಾಕಿರ್ತಾರೆ ನೋಡಿ, ತಿರುಗ್ತಾ ಇರುತ್ತೆ, ಆ ಥರ ಮಾಸ್ಟರ್ ಬರ್ತಾ ಬರ್ತಾ ಇರುತ್ತೆ. ಆದರೆ ನಿಮ್ಮಲ್ಲಿ ದುಃಖ ಆಗಿದೆ ಅಂತ ಇದರಿಂದ ಗೊತ್ತಾಗತ್ತ? ನಿಮ್ಮಲ್ಲಿ ದುಃಖ ಆಗಿದೆ ಅಂತ ಯಾರು ಗೊತ್ತಾಗತ್ತ? ಏನೂ ಇಲ್ಲ, ಇವರೊಟ್ಟು ಸುಖವಾಗಿರೋರು ಯಾರಿಲ್ಲ ಅಂತ ಕಾಣ್ತಾರೆ ನಿಮ್ಮವರಿಗೆ. ನಿಮ್ಮನ್ನು ನೋಡಿ ನಿಮ್ಗೆ ಗೊತ್ತು, ನಿಮ್ಗೆ ಮಾತು ಗೊತ್ತಾಗುತ್ತೆ. ಅಲ್ಲಿ ದುಃಖ ಎಂತಾದ್ರು ಇನ್ನೊಬ್ಬರಿಗೆ ಕಾಣುವಷ್ಟು ದುಃಖ ಬರ್ತಾ ಇಲ್ಲ, ಚೂರು 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 ಅಲ್ಪ ದುಃಖ. ಇದು ರಜೋಗುಣದ ಕಾರ್ಯ. ತುಂಬ ಒಂದೇ ಕಡೆ ತಮೋಗುಣದಿಂದ ಬರತಕ್ಕಂತಹ ದುಃಖ ಬೇರೆ, ರಜೋಗುಣದಿಂದ ಬರತಕ್ಕಂತಹ ದುಃಖ ಬೇರೆ. ಅಲ್ಪ ದುಃಖ ಅಂದ್ರೆ ನಿಮಗೆ ಅನುಭವ ಬರಬೇಕಲ್ಲ, ಈ ರೀತಿ ಆಗಿದೆ. ಇನ್ನ ಉತ್ಸಾಹ, ಒಳ್ಳೆ ಉತ್ಸಾಹ ಬರಬೇಕ, ರಜೋಗುಣದ ಕಾರ್ಯ ಆಗಬೇಕು. ಅಯ್ಯೋ ರಾಮ, ಸಾತ್ವಿಕಗುಣದ ಕಾರ್ಯ ಉತ್ಸಾಹ ಬರಲ್ಲ, ಬರುತ್ತೆ. ಇಂಥ ಉತ್ಸಾಹ ಅಂದರೆ ಬಯಕೆ ಇಲ್ಲದ ಉತ್ಸಾಹ, ಬಯಕೆ ಇಲ್ಲದ ಉತ್ಸಾಹ ಅಂದರೆ ಇದೊಬ್ಬಂತಕ್ಕಾಗಿ ನಾನು ಮಾಡ್ತೇನೆ ಅಂತ ಉತ್ಸಾಹ ಇರಲ್ಲ. ಬಯಕೆ ಅಂದರೆ ಅದರಲ್ಲೂ ಮತ್ತೂ ಸೇರಿದರೆ ಭಗವಂತನ ಅನುಗ್ರಹ, ಅವನ ಕೃಪ ಪಡೆಯಬೇಕು, ಅವನೊಬ್ಬನೇ ನನಗೆ ಬೇಕಾದವ ಅಂತ ಎಚ್ಚರ ಪೂರ್ವಕ ಅವನನ್ನೇ ಬಯಸುವ ಬಯಕೆ ಏನಿದೆ, ಆ ಬಯಕೆಯ ಮೂಲದ ಉತ್ಸಾಹ ಏನಿದೆ, ಅದು ಸತ್ವಗುಣದ ಕಾರ್ಯ. ಅದು ಬಂತ ಕಡಿಮೆ ಆಗುವುದೇ ಇಲ್ಲ. ಇಷ್ಟು ಒಬ್ಬ ವ್ಯಕ್ತಿಯಿಂದ ನಾವು ಲಾಭ ಪಡೀತಾ 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 ಇದ್ದೇವೆ, ಆ ವ್ಯಕ್ತಿಯನ್ನು ಗಮನಿಸಲೇ ಇಲ್ಲ. ಆ ವ್ಯಕ್ತಿಯನ್ನು ನಮಗೆ ನಮ್ಮಿಂದ ಏನೂ ಬಯಸದೆ ಎಲ್ಲ ಕೊಡ್ತಾ ಇದ್ದರೆ, ನಾವು ಎಷ್ಟು ಕಾಲ ಆ ವ್ಯಕ್ತಿಯಿಂದ ಲಾಭ ಪಡೆದರೂ ಕೂಡ ಒಮ್ಮೆ ಆ ವ್ಯಕ್ತಿಯ ಕಡೆ ಗಮನ ಬರುತ್ತಲ್ಲ, ನಮಗೆಲ್ಲ ನಡೀತಾ ಇದ್ದಾನೆ, ಇವನೇನು ಬೇಡುತ್ತಾ ಇಲ್ಲ. ಎಷ್ಟು ಒಳ್ಳೆಯವಾದ ಆಲೋಚನೆ ಬಂದರೆ ಅವಾಗ ಗೊತ್ತು ಬರುತ್ತೆ, ಇಷ್ಟು ಕಾಲ ಇವನಿಂದ ಏನೂ ಬೇಡಿ ನಾನು ಇವನ ಹತ್ತಿರ ಬರ್ತಾ ಇದ್ದೆ, ಈಗ ಬೇಡ. ಇಷ್ಟು ಒಳ್ಳೆಯವ ನನ್ನ ಸ್ನೇಹಿತನಾದರೆ ಚೆನ್ನಾಗಿರುತ್ತೆ, ನಾನು ಅವನವನಾದರೆ ಚೆನ್ನಾಗಿರುತ್ತೆ, ಅವ ನನ್ನನ್ನು ನನ್ನವ ಅಂತ ಕರೆದ್ರೆ ಚೆನ್ನಾಗಿರುತ್ತೆ ಅಂತ ಆಲೋಚನೆ ಬರಲ್ಲ ನಮಗೆ. ಬಂದರೆ ಬಹಳ ಚೆನ್ನಾಗಿರುತ್ತೆ, ಅದಕ್ಕೆ ಮುಖಾಂತೆ ವಾಕು ಕೊಡ್ತಾ ಇದ್ದೆ ನಾನು. ಅದು ಪ್ರಾಕ್ಟಿಕಲ್ ನಡೆದದ್ದು. ಮಗ ತಂದೆ ತಾಯಿ ಮಕ್ಕಳು, ತಂದೆ ತಾಯಿ ಡಿಮ್ಯಾಂಡ್ ಮಾಡ್ತಾನೆ ಇರ್ತಾರಲ್ಲ, ಕೊಡಿ 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 ಕೊಡಿ, ಜನ್ಮದ ಹಕ್ಕು ಯಾಕೆ ಪಡೆದಿದ್ದೀರಲ್ಲ, ಕೊಡಬೇಕು ನಾವೆಲ್ಲ ಹಾಗೆ ಮಾಡ್ತಾರೆ. ಆದರೆ ಪ್ರತಿ ಸಲ ಕೂಡ ನೋಡಿ ಮಾಮೂಲಾಗಿ ಮಕ್ಕಳ ಒಂದು ನನ್ನ ಮಕ್ಕಳು ಯಾವ ಮಕ್ಕಳನ್ನ ಹೇಳ್ತಾ ಇದ್ದಾರೆ, ನಾವು ಮಕ್ಕಳಾಗಲ್ಲ, ನಮಗೂ ಮಗಳ ಮೆಂಟಾಲಿಟಿ ಹಾಗೆ ಇತ್ತು. ಮಾಮೂಲಾಗಿದ್ರೆ ಅಪ್ಪ ಅಮ್ಮನ ಹಾಯ್ ಹಾಯ್ ಅಂತ ಹೋಗ್ತಾ ಇರ್ತಾರೆ ಅಷ್ಟೇ, ಹೆಚ್ಚಿರಲ್ಲ, ಅವರದ್ದೇ ಗುಂಗಲ್ಲಿ ಇರ್ತಾರೆ, ಅವ್ರ ಪಾಠಗಳು ಹೋಗ್ತಾ ಇರ್ತಾರೆ. ಏನಾದ್ರೂ ಬೇಕಾ ಅವಾಗ ಹತ್ತಿರ ಬರ್ತಾರಲ್ಲ, ಅವಾಗ ಹತ್ತಿರ ಬಂದು ಅಮ್ಮ ಅಪ್ಪ ಅಂದ್ಕೊಳ್ಳೆ ಆ ಶಬ್ದದಲ್ಲಿ ಗೊತ್ತಾಗ್ಬಿಡುತ್ತೆ ಅಪ್ಪ ಅಮ್ಮನಿಗೆ ಅದೇನೋ ಬೇಕು ಅವರಿಗೆ ಅಲ್ಲ, ಇವ್ರಿಗೇನೋ ಬೇಕು ಅಂತ ಅವ್ರಿಗೆ ಗೊತ್ತಾಗ್ತದೆ, ಏನಮ್ಮ ಏನು ಬೇಕು ಅಂತ ಮಕ್ಕಳು ಯೋಚನೆ ಮಾಡ್ತಾರೆ. ಅವ್ರು ಬೇಕು ಅಂತ ಬಯಸಬೇಕು ಅಂತಲೂ ಇವರು ಬೇಕು ಇರುತ್ತೆ, ತಂದೆ ತಾಯಿಗೆ ಬರಲಿ ಬರಲಿಂತೂ ಇರುತ್ತೆ, ಅವ್ರಿಗೂ ಇರುತ್ತೆ. ಆದರೆ ಆ ಮಕ್ಕಳಿಗೆ ಈ ಸದಾ ತಮ್ಮ ಗುಂಗಲ್ಲೇ ಇದ್ದುಕೊಂಡು ಬೇಡಿದ್ದನ್ನು ಅಪ್ಪ ಅಮ್ಮ ಕೊಡ್ತಾರೆ ಅಂತ ಅಷ್ಟು ಮಾತ್ರ ಬೇಡಿ ಹೋಗುವಂಥ ಮಕ್ಕಳಿಗೆ ಒಂದು ದಿವಸ ಭಗವಂತ ಕೊಟ್ಟರೆ, ಇಷ್ಟು ಕಾಲ ಎಲ್ಲ ಇವರು ಕೊಡ್ತಾ ಇದ್ದಾರೆ, ನಾನೇನು ಕೊಟ್ಟೆ ಇವರಿಗೆ, ನಾನೇನು ಕೊಡ್ಲಿಕ್ಕಾಗತ್ತೆ ಇವರಿಗೆ, ಎಲ್ಲ ಮಾಡ್ತಾ ಇದ್ದಾರಲ್ಲ ಅನ್ನೋ ಭಾವನೆ ಬರಲಿಕ್ಕೆ ಶುರುವಾಯಿತ, ಅವಾಗ ಪ್ರೀತಿ ಹುಟ್ಟುತ್ತೆ. ಅವಾಗ ಏನಾಗುತ್ತೆ, ದಿನಾಲೂ ಬರುವ ಮಗನೇ ಬಂದು ಅಪ್ಪನ ಶೂನು ಏನೋ ಇಟ್ಕೊಂಡು ಪಾಲಿಶ್ ಮಾಡೋದು ಅಥವಾ ಏನೋ ಒಂದು ಮಾಡ್ಲಿಕ್ಕೆ ಬಂದರೆ ಗೊತ್ತಾಗ್ಬಿಡುತ್ತೆ ಅಪ್ಪನಿಗೆ, ಹೌದಾ ಇವನೇನೋ ಕೇಳ್ತಾನೆ. ಆದರೆ ಅದು ಏನೂ ಇಲ್ಲದೆ ಇಷ್ಟು ದಿವಸ ಈತನಿಗೆ ಇಷ್ಟು ಮಾಡ್ತಾ ಇದ್ದಾನೆ, ನನ್ನಿಂದ ಏನೂ ಬಯಸ್ತಾ ಇಲ್ಲ, ನಾನೇನು ಮಾಡಲಿಕ್ಕಾಗುತ್ತೆ, ನನ್ನ ಹತ್ರ ಇರೋದೆಲ್ಲ ಅವರೇ ಕೊಟ್ಟಿದ್ದರು. ಮಗ ಆಲೋಚನೆ ಮಾಡಿದರೆ ಪಾಕೆಟ್ ಮನಿ ಅವ್ರು ಕೊಡದೆ, ಅವ್ರು ಬೇಕಾಗಿಲ್ಲ ನಮಗೆ ಕೊಟ್ಟಿದ್ದು ಪದಾರ್ಥಗಳು ಎಲ್ಲ ಬರುತ್ತೆ, ಅವ್ರಿಗೆ ಕೊಡ್ಲಿಕ್ಕೆ ಹತ್ರ ಏನೂ ಇಲ್ಲ, ನಾನೇನು ಮಾಡಲಿಕ್ಕಾಗುತ್ತೆ ಅವರಿಗೆ, ಏನೂ ಇಲ್ಲ, ಸ್ವಲ್ಪ ಆದರೂ ಮಾಡೋಣ ಅಂತ ಭಾವನೆಯಿಂದ ಆವಾಗ ಅಪ್ಪ ಅಮ್ಮ ನಾನು ಚೂರು ಸೇವಾ ಮಾಡಲಿ, ಅವರಿಗೆ ಮಾಡಿದ ಮೇಲೆ ಅವರು ಸಂತೋಷ ಪಡಲಿ, ಅಪ್ಪಟ್ಟು ಪಟ್ಟರೆ ಒಂದು ಸ್ಟ್ಯಾಂಪ್ ಬೇಕಲ್ಲ, ಚೂರು ನಕ್ಕರೆ ಹತ್ತಿರ ಕರೆದರೆ ಆವಾಗ ಆ ಮಕ್ಕಳಿಗಾಗುವ ಆನಂದ ಅವರಿಂದ ಎಲ್ಲ ಪಡೆದಾಗೂ ಬರಲ್ಲ. ಮಕ್ಕಳಲ್ಲಿ ಪರಿವರ್ತನೆ ಬಂದು ಅಪ್ಪ ಅಮ್ಮನ ವಿಶೇಷ ಅಭಿಮಾನ ಪಡೆಯಬೇಕೆಂಬ ಹಂಬಲ ಹೊರಟಾದರೆ, ಆ ಹಂಬಲ ಹೊರಟಾಗ ಅವರು ಅಪ್ಪ ಅಮ್ಮನಿಂದ ವಿಶೇಷವಾದ ಸೇವಾ ಮಾಡಿದಾಗ ಹತ್ತಿರ ಬರ್ತಾಗ ಅವರ ನಗುವನ್ನು ಬಯಸುತ್ತಾರೆ, ಹೌದಾ? ಅದೇ ಫ್ರೆಂಡ್ ಇರ್ತಾನೆ, ದಿನಾಗೂ ಈ ಮಗ ಹೋಗಿ ಅಪ್ಪನ ಹತ್ರ ಕೇಳಿ ತಗೊಂಡ್ಬರೋ ಸಲಹೆಗಾಗಿ ಕಾಯ್ತಾ ಇರ್ತಾನೆ ಅಂತಂದ್ಯ ಅಂತ ಕೇಳ್ತಾರೆ. ಈ ಸಲ ಏನು ತರಲಿಲ್ಲ, ಯಾಕೆ ಹತ್ತಿರ ಅಪ್ಪನ ಹತ್ರ ಹೋಗಿದೆಯಾ, ಹೊರ ಬಂದಿಯಾ, ಏನ್ ಸಿಕ್ತು ನಿನ್ಗೆ? ಇಲ್ಲ, ನಮ್ಮಪ್ಪ ನಗುತ್ತಾ ನಮ್ಮ ಹುಡುಗ ತಟ್ಟಿದ. ಅಪ್ಪನಿಗೂ ಅರ್ಥ ಆಯ್ತು, ಮಗನಿಗೆ ನನಗೇನು ಬೇಕಾಗಿಲ್ಲ. ಚೂರು ಮನಸ್ಸು ಪರಿವರ್ತನೆ ಆಗಿದೆ, ಅಭಿಮಾನವನ್ನು ಗುರುತಿಸ್ತಾ ಇದ್ದಾನೆ ಎಂಬುದನ್ನ ಅಪ್ಪನಿಗೆ ಗೊತ್ತಾಗದೆ ಅಪ್ಪ ಆ ಮಗನನ್ನು ಮುಟ್ಟುವ ರೀತಿಯೇ ಬೇರಾಗಿರುತ್ತೆ. ಆ ಮುಟ್ಟುವುದರಲ್ಲೇ ಅಭಿಮಾನ ಗೊತ್ತಾಗುತ್ತೆ. ಹೌದು, ಅಂಥ ಮಗ ಹೊರಗಿದ್ದವನಿಗೆ ಹೇಳಿದರೆ ಏನು ಸಿಕ್ತು ನಿನಗೆ? ನಮ್ಮಪ್ಪ ಸಂತೋಷದಿಂದ ನಗತನ ಮುಟ್ಟಿದ ಅಂದರೆ ಅನ್ನುತ್ತಾರೆ. ಅದರಲ್ಲಿ ಏನು ಸಿಗುತ್ತೋ ನಿಮಗೆ, ನಿಮ್ಮಪ್ಪನ ಪ್ರೇಮಿ ಏನು ಸಿಗುತ್ತೆ, ಮುಟ್ಟಿದ್ರೆ ಏನು ಸಿಗುತ್ತೆ, ಏನಾದ್ರು ಬೇಡಬಾರ್ದಾಗಿತ್ತ ಅಂದರೆ ಈ ಮಗ ಹೇಳ್ತಾನೆ. ದಿನಾಗು ಬೇಡಿ ಬೇಡಿ ತಂದ ಮಗ ಥಟ್ಟನೆ ಹೇಳಿಬಿಡ್ತಾನೆ, ನಿನಗರ್ಥ ಆಗಲ್ಲ. ಹೋಗ್ತಾನೆ, ನಾನು ಯಾಕೆ ಇಲ್ಲಿಗೆ ಹೋದೆ? ನಾವು ಆ ಹೊರಗಿರುವ ಸ್ನೇಹಿತರ ಸ್ಥಿತಿ, ಒಳಗಿದ್ದು ತಂದೆ ತಾಯಿಗಳ ಅಭಿಮಾನಕ್ಕೆ ಒದ್ದಾಡುವಂತಹ ಮಗ ಏನಂತಲ್ಲ, ಆ ಸ್ಥಿತಿಯಲ್ಲಿ ಒಳಗೆ ವೃಂದಾವನದಲ್ಲಿ ಅವರಿಗೆ ಪರಿಚಯ ಆಗಿದೆ. ನಮಗಾಗಿ ಒದ್ದಾಡುವ ಏಕೈಕ ವ್ಯಕ್ತಿ ಭಗವಂತ, ಅವ ನಮಗಾಗಿ ಒದ್ದಾಡ್ತಾ ಇದ್ದಾನೆ. ಇವನಿಗೆ ನಾವೇನು ಕೊಡ್ಲಿಕ್ಕಾಗಲ್ಲ, ನಮ್ಮ ಹತ್ರ ಇರೋದೆಲ್ಲ ಅವನು ಕೊಟ್ಟದ್ದು, ನಾವು ಕೊಟ್ಟದ್ದು ಮಾತ್ರ ಕೊಡ್ಲಿಕ್ಕೇನೂ ಇಲ್ಲ. ಅಟ್ಲೀಸ್ಟ್ ಅವನ ಅಭಿಮಾನ ಬೇಕು ಅಂತ ಪ್ರಯತ್ನವೂ ನಾವು ಮಾಡಲ್ಲ, ಜಸ್ಟ್ ಡಿಸ್ಕಾರ್ಡೆಡ್. ಎಂದೂ ಕೂಡ ತಂದೆ ತಾಯಿಗಳ ಮೇಲೆ ಅಭಿಮಾನ ಪಡೆದು ಇರುವ ಮಕ್ಕಳ ಥರ ನಾವು ಹಾಗೇ ಹೋಗ್ತಾ ಬಂತ ಅಭಿಮಾನ ಆವಾಗ ಬಿಡು. ಆವಾಗ ಒಳ್ಳೆ ಅಭಿಮಾನ ಬಂದಿದೆ ಅಪ್ಪಮ್ಮನ ಮೇಲೆ. ಅವರು ಏನು ನಕ್ಕರೆ ಸಾಕು, ಹತ್ತಿರ ಕರೆದ್ರೆ ಸಾಕು, ಮಗನಿಗೆ ಆನಂದ ಆಗ್ತಾ ಇಲ್ಲ, ಹೌದ ಆಗ್ತಾ ಇಲ್ಲ. ಅಂಥ ಕಾಲಕ್ಕೆ ಅಪ್ಪ ಹೇಳಿದ, ಏನಪ್ಪ ಈ ಕೆಲಸ ಮಾಡ್ತೀಯ? ಆಯ್ತಪ್ಪ. ಮೊದಲು ಹಾಗಲ್ಲ, ದಿನಾಲು ಹಾಯ್ ಹಾಯ್ ಅಂತ ಹೋಗ್ತಾ ಇದ್ದ. ಏನಾದರೂ ಕೆಲಸ ಹೇಳಿದ್ರೆ ಯಾರನ್ನ ಕೆಲಸ ಹೇಳ್ತೀಯ, ಬೇರೆ ಇಲ್ವಾ, ಅವ್ರು ಹೇಳು ಇವ್ರು ಹೇಳು ಹಾಗೆ ಹೀಗೆ ಅಂತ ಹೋಗು. ಮಗ ಓಡ್ತಾ ಬರುತ್ತಾನೆ, ಎಸ್ ನಾ ಮಾಡ್ತೇನಪ್ಪ. ಏನು ಬಂತು ಉತ್ಸಾಹ, ಏನಿದೆ ಏನು ಇಲ್ಲ, ಅಪ್ಪನಿಂದ ಬೇರೆ ಪ್ರಾಫಿಟ್ ಏನೂ ಬರ್ತಾ ಇಲ್ಲ, ಉತ್ಸಾಹ ಏನೋ ಜಾಸ್ತಿ ಬಂತು. ಯಾವುದಕ್ಕೆ ಬಂತು? ಆ ಅಪ್ಪನ ಅಭಿಮಾನಕ್ಕಾಗಿ ಬಂತು. ಇದು ಸಾತ್ವಿಕ ಸತ್ವ ಗುಣದಿಂದ ಬರತಕ್ಕಂಥ ಉತ್ಸಾಹ. ರಜುಗಳ ಉತ್ಸಾಹ ನಮಗೆ ತಂದೆ ಅದನ್ನ ಹೇಳಬೇಕಾಗಿದೆ. ಏನು ಬಯಸಿ ಬಯಸಿ ಯಾವುದನ್ನು ಉತ್ಸಾಹ ಬರುತ್ತಲ್ಲ ಅದು ರಜೋಗುಣದಲ್ಲಿ ಬರುತ್ತೆ ಉತ್ಸಾಹ. ನೋಡಿ ಇಲ್ಲಿ ಇದೇ ಉತ್ಸಾಹ, ಅದು ಉತ್ಸಾಹ ಕೊಡೋ ಒಪ್ಪನೆ, ಒಪ್ಪನೆ ಕೊಡ್ತಾನೆ ಅದೇ ಸ್ವಾಮಿ. ವಿಶೇಷವಾಗಿ ಪ್ರದ್ಯುಮ್ನ ರೂಪದಿಂದ ರಜೋಗುಣದಲ್ಲಿ ಇರತಕ್ಕಂಥ ರೂಪ ಆ ಬಿಂಬನಲ್ಲಿದೆ ಅವ ನಮ್ಮಲ್ಲಿ ಆ ಉತ್ಸಾಹದ ತನ್ನ ರೂಪವನ್ನು ಪ್ರಕಟ ಮಾಡಿದರೆ ಏನೋ ಬಯಸಿ ಉತ್ಸಾಹ ನಮ್ಮಲ್ಲಿ ಬರ್ತಾ 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 ಬರುತ್ತೆ. ಅವನೇ ಸ್ವಾಮಿ ಅನಿರುದ್ಧ ರೂಪದಿಂದ ಉತ್ಸಾಹ ಪ್ರಕಟ ಮಾಡಿದರೆ ಸ್ವಾಮಿಯೇ ಬೇಕು ಅಂತ ಹೊರಡುತ್ತೆ. ಹಾಗಾದರೆ ಈ ಎರಡೂ ಚರ್ಯ ನಮ್ಮಲ್ಲಿ ಹಾಗುತ್ಸಾಹ ಬೇಕಾ ಹೀಗೆ ಉತ್ಸಾಹ ಬೇಕಾ ಅಂದರೆ ಕೊಡೋದು ಯಾರು? ಅವನೇ ತಾನೇ. ಬೇರೆ ಇಲ್ಲ, ನಾವಾಗಿ ನಂಬಿಕೊಳ್ಳಿ ಹೋದರೆ ಸರ್ವತ್ರ ಬರಲ್ಲ. ಈ ರಹಸ್ಯ ಗೊತ್ತಿಲ್ಲದೆ ಒಬ್ಬ ಭಾಗವತ ಕೇಳ್ತೀವಿ, ಭಾರತ ಕೇಳ್ತೀವಿ, ಎಲ್ಲ ಕೇಳ್ತೀವಿ. ಕೇಳೋ ಕಾಲಕ್ಕೆ ಇದು ಬೇಕು ನಿಮಗೆ, ಇದು ಬಂದ್ರೆ ಚೆನ್ನಾಗಿರುತ್ತೆ ಎಲ್ಲ ಹೇಳ್ತಾರೆ. ಪಡ್ಕೊಳ್ಳಿಕ್ಕೆ ಮಾಡೋದು ಗೊತ್ತಿಲ್ಲ, ನಾವಾಗಿ ಪಡ್ಕೊಳ್ಳಿಕ್ಕೆ ಹೋಗ್ತೀವಿ, ಬರುತ್ತಾ ಕೊಡೋದು ಕೊಡಬೇಕಷ್ಟೇ. ಅದಿಲ್ಲದೆ ನಾವು ದೇವರ ಶರಣಾಗತರಾಗದೆ ಸುಮ್ಮನೆ ಒಣ ಪ್ರಯತ್ನ ಮಾಡಲಿಕ್ಕೆ ಹೋಗ್ತೀವಿ, ಬಿದ್ದು 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 ಹೋಗ್ತಾ ಇರ್ತೀವಿ. ಅದನ್ನು ಚೆನ್ನಾಗಿ ಅರಣ್ಯ ಚೆನ್ನಾಗಿ ತಿಳಿಸಿಕೊಡ್ತಾರೆ. ಮನಸ್ಸುಗಳು ನೋಡಯ್ಯ, ಇಷ್ಟು ಜೀವನದಲ್ಲಿ ಬಿಂಬ ಪ್ರತಿಬಿಂಬ ಭಾವದಿಂದಲೇನೆ ಎಲ್ಲ ನಿನ್ನಲ್ಲಿ ಮೂಡತಾ ಬರುತ್ತೆ. ದೇವ ತನ್ನ ಗುಣ ಪ್ರಕಟ ಮಾಡಿದಾಗ ನಿಮಗೆ ಬರುತ್ತೆ. ಇಲ್ಲ ಇಲ್ಲ, ನಿನಗೆ ಏನೇನು ಬೇಕೋ ಅವನೇ ಕೊಡಬೇಕು. ಹೇಗೆ ಕೊಡ್ತಾನೆ? ಸುಮ್ಮನೆ ಕೈ ಕೊಡಲ್ಲ, ತನ್ನ ಗುಣ ಪ್ರಕಟ ಮಾಡಿದರೆ ನಿನ್ನಲ್ಲಿ ಇಂಥದ್ದು ಬರುತ್ತೆ. ಇದೇ ಸೀಕ್ರೆಟ್ ನಾವು ಹೇಳಿಕೊಡ್ತೀವಿ. ಅದಕ್ಕೆ ದಾಸರಾಯನ ಮಾತು ಬಹಳ ರತ್ನ ಹೇಳಿಬಿಡ್ತಾರೆ. ನಿನ್ನ ಗುಣಚಿಂತನೆಯಲ್ಲಿಡು ಗೋಪಾಲ ವಿಠಲ, ನಿನ್ನ ಗುಣಚಿಂತನೆಯೇ ಪ್ರಧಾನ ಎಂಬುದು ತಿಳಿಸಿಕೊಡುತ್ತೆ. ಇಷ್ಟೇ ಸಾಕು ಅಂತ ಈ ಜೀವನ ಕಷ್ಟಕ್ಕಿಂತ ಬೇಕಾಗಿಲ್ಲ ಅಂತ ನಮಗೆ ಅದೇ ಗೊತ್ತಾಗಿಲ್ಲ. ದೇವರ ಗುಣಚಿಂತನೆಯಲ್ಲಿ ಸದಾ ಇದ್ದರೆ ಅದೇ ಸಾಧನೆ ಎಂಬುದು ಗೊತ್ತಿಲ್ಲ. ಮೈನ್ ಕೋರೇ ಗೊತ್ತಾಗಲ್ಲ, ಬರೀ ಹೊರಗೆ ಮೀಟಿಂಗ್ ಅವರು ಖುಷ್ ಅಂತ ಆ ತಮಗೆ ತೊಡೆದೆ ಇದು ತೊಡೆದೆ ಅದು ತೊಡೆದು ಇಲ್ಲ ಅಂದಿಲ್ಲ, ಅದೆಲ್ಲ ಬೇಕು. ಅದೇ ಬೇಕಲ್ಲ, ದೇವರು ಬೇಕು, ಅದಕ್ಕಾಗಿ ಅದು ಬೇಕು ಅಷ್ಟೇ. ಯಾವುದು ಎಷ್ಟೆಷ್ಟು ಬೇಕೋ ಅಷ್ಟೇ ಸಾಕು. ನಮಗೆ ಅದು ಬರ್ತಾ ಇಲ್ಲ. ಅದು ಬರಬೇಕಾದ್ರೆ ಒಂದು ಕಾಲು ಹಿಡಿಯಬೇಕು. ಇದಕ್ಕೆ ಉತ್ಸಾಹ ಅಂತ ಆದ ಮೇಲೆ ಯಶಃ ಯಶಸ್ ಅಂದರೆ ಈ ಎರಡಕ್ಕೂ ವ್ಯತ್ಯಾಸ ಹೇಳ್ತಾ ಕೀರ್ತಿ ಯಶಸ್ಸು ಅಂದಾಗ ವ್ಯಕ್ತಿ ಇಲ್ಲದಿರುವಾಗ ಅಂದರೆ ವ್ಯಕ್ತಿಯ ಹಿಂದಿನಿಂದ ಬರತಕ್ಕಂಥ ಅವನ ಕುರಿತು ಗುಣಗಾನ ಯಶಸ್ಸು. ವ್ಯಕ್ತಿ ಅಂದರೆ ಬದುಕಿರುವಾಗಲೇ ಅವ್ರ ಕೀರ್ತಿ ಶೇಷ ರೂಪದಿಂದ ನಾವು ಹೇಳ್ತಾ ಇರ್ತೀವಿ. ಅವ್ರ ಕೀರ್ತಿಯನ್ನು ಉಳಿಸಿರ್ಬೋದು ಅಂದರೆ ಅವರಿಲ್ಲದ ಕಾಲಕ್ಕೆ ಅವ್ರ ಕುರಿತು ಹೇಳೋದು ಕೀರ್ತಿ. ಅಲ್ಲಿ ವಿಶೇಷವನ್ನು ವಿಂಗಡಿಸ್ತಾರೆ. ಒಬ್ಬ ವ್ಯಕ್ತಿ ಇರುವ ಕಾಲಕ್ಕೇನೆ ಅವನ ಎದುರಿಗೇನೆ ಅವನ ಗುಣಗಾನ ಎಲ್ಲ ಕಡೆ ಬರ್ತಾ ಇದ್ದರೆ ಅದನ್ನು ಕೀರ್ತಿ ಅಂತ. ಅವನ ಆಪ್ಷನ್ಸ್ ಅಲ್ಲಿ ಅವನಿಲ್ಲದಿದ್ದಾಗಲೂ ಎಲ್ಲ ಕಡೆ ವ್ಯಕ್ತಿಗಳ ಮೂಲಕ ಹರಡತಾ ಬಂದರೆ ಅದನ್ನು ಯಶಸ್ಸು ಅಂತ. ಇಲ್ಲಿ ಯಶಸ್ಸು ನಮಗೆ ಬರ್ತಾ ಇದೆ ಅಂದರೆ ರಜೋಗುಣದಕ್ಕ ಹೌದಾ ಸತ್ವಗುಣದಿಂದ ಯಶಸ್ಸು ಬರಲ್ವ ಬರುತ್ತೆ ಎಂತ ಅಂದರೆ ಯಾವುದನ್ನು ಬಯಸದೇ ಇರುವ ಯಶಸ್ಸು ಬರುತ್ತೆ ಅಂದರೆ ನೋಡಿ ಈ ಹೊಗಳವರು ಕೂಡ ನಮ್ಮನ್ನು ಹೊಗಳವರು ಕೂಡ ನಮ್ಮಿಂದ ಏನೋ ಬಯಸಿ ಹೊಗಳವರು ಇರ್ತಾರೆ ಹೋಗ್ತಾನೆ. ಇಷ್ಟು ಹೇಳ್ತೇನೆ ನನಗೆ ನಿಮ್ಮ ಪ್ರೀತಿ ಪಡಿಬೇಕು ಯಾಕೆ ಏನು ಕೆಲಸ ಆಗ್ಬೇಕು ನಿಮ್ಮ ಪ್ರೀತಿ ಪಡಿಬೇಕು ನನಗೇನೋ ಕೆಲಸ ಆಗ್ಬೇಕಾದ್ರೆ ನಾನೇನು ಮಾಡಿದೆ ನೀವು ಒಳ್ಳೆಯವರು ಅಂತ ನಿಮ್ಮ ಮುಂದೆ ಹೇಳಿದರೆ ಚೂರು ನಾನು ಸುಮ್ಮನೆ ಇರ್ತೀರ ಅಷ್ಟೇ ಅಲ್ಲ ಅಷ್ಟು ಬರಲ್ಲ ನಾನೇನು ಮಾಡಿದೆ ಪಕ್ಕಕ್ಕಿದ್ದವರಿಗೆ ಎಲ್ಲ ಹೇಳಿಕ್ಕೆ ಶುರು ಮಾಡಿದೆ ನಿಮ್ಮ ಕಾಲ್ನಿಂದವರಿಗೆ ಬೇರೆ ಕಾಲ್ನಿಂದವರಿಗೆ ಎಲ್ಲರೂ ಹೇಳಿಕ್ಕೆ ಶುರು ಮಾಡಿದೆ ಒಳ್ಳೆ ಒಳ್ಳೆಯವರು ಭಾಳ ಒಳ್ಳೆಯವರು ಭಾಳ ಒಳ್ಳೆಯವರು ಹೇಳಿಕ್ಕೆ ಶುರು ಮಾಡಿದೆ ಹೇಳಿ ಸುಮ್ಮನೆ ಇಲ್ಲ ಸುಮ್ಮನೆ ಹೇಳಿದವರು ಹೌದು ಅಂತ ಕೇಳ್ತಾರೆ ಬರ್ತಾರೆ ಹಾಗಲ್ಲ ಹೇಳಿದ ಮೇಲೆ ಹೌದಾ ಹೌದಾ ಅಂತ ಕೇಳಿದ ಮೇಲೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ಸರಿ ಚೆನ್ನಾಗಿದೆ ಅಂತ ಒಳ್ಳೆಯವರು ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಒಳ್ಳೆಯದು ಆದರೆ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಗುರುತು ನಾವು ಹೇಳಿದೆ ಅಂತ ಯಶಸ್ಸು ಅರ್ಥ ಇದೆ ವ್ಯಕ್ತಿಯ ಹಂಬಲದ ಮೂಲಕ ಬರ್ತಾ ಇದೆ ಇದೇ ಅಲ್ವಾ ಎಲ್ಲ ಕಡೆ ಬರ್ತಾ ಇರುತ್ತೆ ನಾನು ಬಿ ಎ ಪಿ ಇರ್ತಾನೆ ಬಂದು ಕೂಡ ಯಾರೋ ಕಾಂಟ್ಯಾಕ್ಟ್ ಮಾಡ್ತಾರೆ ಎಸ್ ಸರ್ ಹೇಗೆ ಅಂತ ಹೇಳ್ತಾರೆ ನಿಮ್ಮ ಕುರಿತು ಹಣ ಕೇಳಿದೆ ಅಂತ ಎಲ್ಲರ ಮುಂದೆ ಹೇಳ್ತಾರೆ ಮುಂದೆ ಹೇಳ್ತಾನೆ ಇವ್ನು ಹೇಳ್ತಾನೆ ನೀವು ಸುಮ್ಮನೆ ಒಬ್ಬನೇ ಇದ್ದ ಕಾಲ ದೊಡ್ಡವ ಅಂತ ಹೇಳಬೇಡ ಎಲ್ಲರೂ ಕೂತಿರೋ ಕಾಲಕ್ಕೆ ಹೇಳು ಗಟ್ಟಿಯಾಗಿ ಹೇಳು ನೀವು ಬಹಳ ದೊಡ್ಡವರಂತೆ ಎಲ್ಲರೂ ಹೇಳ್ತಾ ಇದ್ದಾರೆ ಅಂತ ಹೇಳು ಅಂತಾನೆ ಅವಾಗ ತುಂಬ ಕಾರಣ ಆಗುತ್ತೆ ಅವ್ನು ಸಂತೋಷ ಆಗುತ್ತೆ ಎಲ್ಲರ ಮುಂದೆ ಹೇಳಿದ್ರಲ್ಲ ಅಂತ ಹೇಳಿ ಆವಾಗ ಹೇಳು ಯಾರು ಹೇಳಿದ್ರು ನಿಮಗೆ ಅಂತ ಕೇಳ್ತಾರೆ ಅವಾಗ ನಾನು ಅಡ್ರೆಸ್ ಹೇಳು ಅವಾಗ ಮತ್ತು ಡೈರೆಕ್ಟ್ ಫೋನ್ ಬರುತ್ತೆ ಅಲ್ಲಿಂದ ಏನು ನನಗೂ ತುಂಬ ಹೇಳಿದೆ ಅಂತಲ್ಲ ಹೌದು ಸರ್ ಸ್ವಲ್ಪ ಕೆಲಸ ಆಗಬೇಕಾಗಿತ್ತು ಸ್ಯಾಕ್ಷ ನಮ್ಮ ಯಶಸ್ಸು ಹರಡುತ್ತಾ ಇದೆ ಏನು ಏನೋ ಬಯಸಿ 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 ಇದ್ದವರಿಂದ ಇಂಥದ್ದಲ್ಲ ಹೇಗೆ ಏನೂ ಬಯಸದೇನೆ ಒಬ್ಬರ ಉನ್ನತಿ ಬರುತ್ತಾ ಅದು ಸಾತ್ವಿಕವಾದಂತಹ ಯಶಸ್ಸು ಇದು ರಜೋಗುಣದ ಯಶಸ್ಸು ಇದು ಬರ್ತಾ ಇದೆ ಅಲ್ಲೂ ಭಗವಂತ ರೂಪಗಳು ಅವನು ಹಾಗೆ ಮಾಡಿಸೋದು ಇದು ಅವನು ಹಾಗೆ ಮಾಡಿಸ್ತಾನೆ ಇನ್ನು ಪ್ರೀತಿ ಧಾರ್ಷ್ಯ ವೀರ್ಯ ಎಲ್ಲವನ್ನ ಹೇಳ್ತಾ ಬರ್ತಾ ಇದ್ದಾರೆ ಅದನ್ನು ನಾಳೆ ನೋಡೋಣ